പുരുഷായ ഭൂയസേ സദുദ്ഭവസ്ഥാന നിരോധലീലയാ ഗൃഹീത ശക്തിർദ്രതയായ ദേഗിനാം അന്തർദ്രുവായ അനുപലഭ്യ വർത്മനേ തപസ്വിനോ ദാനപരായശസ്വിനോ മനസ്വിനോ മന്ത്രവിദസ്തു മംഗളാഃ ക്ഷേമം ന വിന്ദന്തി വിനായ തസ്മൈ ശുഭദ്രസ്രവസേ നമോ നമഃ. ബ്രഹ്മാന്താ ഗുരുവത് സാക്ഷാത് ഇഷ്ടം ദൈവം ശ്രീപതി ആചാര്യ ശ്രീമദാചാര്യ സന്തു മേ ജന്മ ജന്മനി. ഹിന്ദിന ശ്ലോകത്തിൽ പൂർണ്ണ ശ്ലോക ആയിത്തു. ജന്മാദിവ്യാധിപാദി പ്രതിഹതി വിരഹ പ്രാപകാനാം ഗുണാനാം അഗ്രയാണാം അർപ്പകാനാം ചിരമുദിത ചിദാനന്ദ സന്തോഹദാനാം ഏതേഷാമേഷ ദോഷ പ്രമുഷിത മനസാം ദ്വേഷിനാം ദൂഷകാനാം ദൈത്യാനാമാർത്തിമന്ദേ തമസി വിദതതാം സംസ്തവേ നാസ്മി ശക്തഃ. നാസ്മി ശക്തഃ നന്നിന്ദ ನಾನು ಶಕ್ತನಲ್ಲ, ನಿಮ್ಮನ್ನ ಬಂದು ನಿಮ್ಮ ಪಾದ ಧೂಳಿಯ ಪ್ರಾರ್ಥನೆ ಮಾಡ್ಲಕ್ಕೋ ಮತ್ತು ಅನುಸಂಧಾನ ಮಾಡ್ಲಕ್ಕೋ ನನಗೆ ಶಕ್ತಿ ಇಲ್ಲ, ನಾನು ಶಕ್ತನಲ್ಲ ಅಂತ ಹೇಳಿ ಹಿಂದಿನ ಶ್ಲೋಕದಲ್ಲಿ ಹೇಳಿ ಈಗ ಮುಂದಿನ ಶ್ಲೋಕದಲ್ಲಿ ಬಂದು ಅಸ್ಯಾವಿಷ್ಕರ್ತು ಕಾಮಂ ಕಲಿಮಲ ಕಲಿಶೇಸ್ಮಿನ್ ಜನೇ ಜ್ಞಾನ ಮಾರ್ಗಂ ವಂದ್ಯಂ ಚಂದ್ರೇಂದ್ರ ರುದ್ರ ದ್ಯುಮನಿ ಪನಿವಯೋ ನಾಯಕ ಧೈರ್ಯಹಾದ್ಯ മദ്വാക്യം മന്ത്രസിദ്ധം കിമുത കൃതവതോ മാരുതസ്യാവതാരം പാതാരം പാരമേഷ്ടിം പതമപവിപത പ്രാപ്തുരാപന്ന പുംസാൻ. ഇതേ താത്പര്യം ഹേളിദ്ര താത്പര്യം ഹേൾത്തിനി ഇതൊക്കെ മറ്റു ഫസ്റ്റ് പദച്ഛേദ മാറിബിടത്തിനി പദച്ഛേദ മാറി താത്പര്യവന്ന് ഹേൾത്തിനി നാളെ ഇതൊക്കെ ഇതൊക്കെ അസ്യ ആവിഷ്കർത്തു കാമം കലിമല കലുഷേ അസ്മിൻ ജനേ ജ്ഞാനമാർഗം വന്ദ്യം ചന്ദ്ര ഇന്ദ്ര രുദ്ര ദ്യുമനി പണിവയോ നായക ധൈര്യഹാദ്യ മദ്വാക്യം മന്ത്രസിദ്ധം കിമുത കൃതവത മാരുതസ്യാവതാരം പാതാരം പാരമേഷ്ട്യം പതമപ പതം അപവിപത അപാന്ന പുംസാൻ. ഹിട്ടു ഇതൊക്കെ പദച്ഛേദ മാതിനി. ഇത് ഏന് താത്പര്യ അത്ര യാവക്ക് ആചാര്യർ ബന്ധു അവതാര മാറി ബന്ധു ഹന്ന തിക്കൊണ്ടിട്ട് ആചാര്യ ഹേൾത്താറ് ಯಾವ ಒಂದು ಕಾರಣಕ್ಕೋಸ್ಕರ ಆಚಾರ್ಯರು ಬಂದು ಅವತಾರ ಬೇಕಾಯಿತು. ಅದು ಎಂತ ಅವತಾರ ಮಧ್ವಾಕ್ಯಂ ಮಂತ್ರಸಿದ್ಧ ಅಂದ್ರೆ ಎಂತ ಅವತಾರ ಅದು ಹಂಗಂಬನ ಬಂದು ಇದು ವರ್ಣನೆ ಮಾಡ್ಲಿಕ್ಕೆ ಅದನ್ನ ಬಂದು ವಿಶ್ಲೇಷಣೆ ಮಾಡ್ಲಿಕ್ಕೆ ಈ ಶ್ಲೋಕ ಎಂತ ಆಚಾರ್ಯರ ಅವತಾರ ಯಾವುದಕ್ಕೋಸ್ಕರ ಮಾಡಿ ಬಂದರು ಎಂಬುದಕ್ಕೆ ಇದೇ ಈ ಶ್ಲೋಕದ ತಾತ್ಪರ್ಯ, ಗುಹ್ಯವಾದ ತಾತ್ಪರ್ಯ. ಮತ್ತು ಅದನ್ನ ಮುಂದೆ ನಾವು ಮುಂದೆ ನೋಡ ವೇಳೆ ಅದು ಇನ್ನೂ ಏನ್ ಅರ್ಥ ಆಗುತ್ತೆ ಎಂಬುದನ್ನ ಹೇಗೆ ಬಿಡಿಕೊಳ್ಳುತ್ತೆ ಎಂಬುದನ್ನ ನಮಗೆ ಗೊತ್ತಾಗ್ತದೆ. ನಮಗೆ ಅಸ್ಯಾವಿಷ್ಕರ್ತು ಕಾಮಂ ಹೇಳಿದ್ರ ಆವಿಷ್ಕೃತ ಯಾತಕ್ಕೋಸ್ಕರ ಅವತಾರ ಮಾಡಿದರು ಅಂತ ಕಲಿಮಲ ಕಲುಷೇ ಅಸ್ಮಿನ್ ಜನೇ ಜ್ಞಾನ ಮಾರ್ಗಂ ಆವಿಷ್ಕರ್ತು ಕಾಮಂ ಅಸ್ಯ ವಾಯೋಹೋ. ಇದನ್ನ ಎರಡು ಸತಿ ಎರಡು ವಿಧದಲ್ಲಿ ಅರ್ಥ ಮಾಡಬಹುದು, ಅನ್ವಯ ಮಾಡಬಹುದು. ಅದ್ಯ ಇಹ ಕಲಿಮಲ ಕಲುಷೇ ಅಸ್ಮಿನ್ ಜನೇ ಜ್ಞಾನ ಮಾರ್ಗಂ ಆವಿಷ್ಕರ್ತು ಕಾಮಂ ಅಸ್ಯ ಇಹ ಈ ಕಲಿಕಾಲದಲ್ಲಿ ಹಂಗದಂತಾರೆ ಈ ಕಲಿಕಾಲದಲ್ಲಿ ಕಲಿಮಲ ಕಲುಷೇ ಅಸ್ಮಿನ್ ಜನೇ ಜ್ಞಾನ ಮಾರ್ಗಂ ಈ ಕಲಿಯ ಪ್ರಭಾವದಿಂದ ಎಲ್ಲಾರಿಗೆ ಬಂದು ಮಲ ಇದು ಕೊಲೆ ತುಂಬಿ ಹೋಯಿತು. ಆ ಜ್ಞಾನ ಬಂದು ಇಲ್ಲದೆ ಅಜ್ಞಾನವೇ ಜ್ಞಾನವಾಗಿ ತುಂಬಿ ಹೋಯಿತು. ಆ ಒಂದು ಕಾರಣಕ್ಕೋಸ್ಕರ ಆಚಾರ್ಯರ ಒಂದು ಆವಿಷ್ಕಾರ ಬೇಕಾಯಿತು. ಸೊ ಕಲಿಮಲ ಕಲುಷೆ ಅಸ್ಮಿನ್ ಜನೇ ಜ್ಞಾನ ಮಾರ್ಗಂ ಆವಿಷ್ಕರ್ತು ಕಾಮ. ಇನ್ನೊಂದು ಎರಡನೇದು ಬಂದ್ರೆ ಅಸ್ಯ ವಾಯೋಹೋ ಕಲಿಮಲ ಕಲುಷೆ ಅಸ್ಮಿನ್ ಜ್ಞಾನ ಮಾರ್ಗಂ ಆವಿಷ್ಕರ್ತು ಕಾಮ. ಅಸ್ಯ ಈ ವಾಯುದೇವರು ಹಿಂದೆ ಹೇಳಿದ ಶ್ಲೋಕದಲ್ಲಿ ಹೇಳಿದ ಈ ವಾಯುದೇವರು ಕಲಿಮಲ ಕಲುಷೇಸ್ಮಿನ್ ಕಲಿಯ ಪ್ರಭಾವದಿಂದ ಆ ಜನಗಳಿಗೆ ಒಂದು ಮಲ ತುಂಬಿ ಕೊಲೆಯೇ ತುಂಬಿರುವಂತ ಈ ಅಜ್ಞಾನ ರೂಪದಲ್ಲಿ ಇರುವಂತ ಈ ಜನಾಂಗಕ್ಕೋಸ್ಕರ ಆಚಾರ್ಯರು ಅವತಾರ ಮಾಡಿದರು. ಆವಿಷ್ಕರ್ತು ಕಾಮ ಅಂದ್ರೆ ಅವತಾರ ಮಾಡಿದರು ಮತ್ತು ಜ್ಞಾನವನ್ನ ಬೆಳಕಿಗೆ ತಗೊಂಡು ಬಂದರು ಅರ್ಥ. ಆವಿಷ್ಕರ್ತು ಕಾಮ ಅಂದ್ರೆ ಜ್ಞಾನವನ್ನ ಬೆಳಕಿಗೆ ತಗೊಂಡು ಬಂದರು ಹಾಗಂತ ಅರ್ಥದ್ದು. ಸೊ ಅದಕ್ಕೆ ಅಸ್ಯ ಆವಿಷ್ಕರ್ತು ಕಾಮಂ ಕಲಿಮಲ ಕಲುಷೇಸ್ಮಿನ್ ಜನೇ ಜ್ಞಾನ ಮಾರ್ಗಂ. ಸರಿ, ಇಲ್ಲಿ ಒಂದು ಪ್ರಶ್ನೆ ಬರ್ತದೆ ನಮಗೆ, ಒಂದು ಇಲ್ಲಿ ಒಂದು ಶಂಕೆ ಬರ್ತದೆ. ಇದೇನಿದು ಕಲಿಕಾಲದಲ್ಲಿ ಬಂದು ಇದೇನು ನಿಮಗೆ ಜ್ಞಾನ ಇತ್ತಲ್ಲ ಇದ್ದಾಯ್ತಲ್ಲ, ವೇದವ್ಯಾಸರು ಬಂದ್ರು, ಅವ್ರು ನಾಲ್ಕು ವೇದವನ್ನ ವಿವಾಹ ಮಾಡಿಕೊಟ್ರು, ಮತ್ತು ರಾಮಾಯಣ ಮಹಾಭಾರತ ಆಮೇಲೆ ಬಂದು ಪಂಚರಾತ್ರ ಆಗಮ, ಇಷ್ಟು ವೇದಗಳು ಇದೆ, ಇಷ್ಟು ಪುರಾಣಗಳು ಇದೆ, ಇದ್ರೂ ಎದಕ್ಕೆ ಅಜ್ಞಾನ ಇದೆ ತಿಂತಾರೆ ಅಂತ ಹೇಳಿದ್ರೆ, ಎಲ್ಲ ಇದ್ದು ಕೂಡ ಅನೇನ್ ಮಾಡಿದ್ರು ಜನಾಂಗ ಅನ್ನೋದು ಒಂದ ಅಪಾರ್ಥ ಮಾಡಿದ್ರು, ಇಲ್ಲ ಅರ್ಥ ಆಗಲಿಲ್ಲ. ಎಷ್ಟೋ ಆಚಾರ್ಯರು ಬಂದರು, 21 ಆಚಾರ್ಯರು ಬಂದರು, ಅವರವರ ಭಾಷ್ಯವನ್ನ ಹೇಳಿದರು. ಆಗಲೂ ಒಬ್ರೊಬ್ರು ಹೇಳಿದ್ರು ಒಂದೊಂದು ರೀತಿಯಲ್ಲಿ ಒಂದು ಅಜ್ಞಾನವನ್ನೇ ಸ್ಪ್ರೆಡ್ ಮಾಡಿತ್ತು. ಸೊ ಆಚಾರ್ಯೊಬ್ರು ಬಂದ್ರು, ಜ್ಞಾನವನ್ನ ಬಂದು ಕೊಟ್ರು. ಹಂಗದಕ್ಕೋಸ್ಕರ ಆ ಒಂದು ರೀಸನಿಗೋಸ್ಕರ, ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾರೆ ಆಚಾರ್ಯ ಆವಿಷ್ಕಾರ ಬಂದು ಬೇಕಾಯಿತು. ಸೊ ಅದಕ್ಕೆ ಆಚಾರ್ಯರು ಆವಿಷ್ಕಾರ ಮಾಡಿದ್ರು. ಸೊ ಅಸ್ಯ ಆವಿಷ್ಕರ್ತೃಭಾವಂ, ಆ ಒಂದು ರೀಸನ್ ಇಂದ ಆಚಾರ್ಯರು ಈ ವಾಯುದೇವರು ಅವತಾರವನ್ನ ಮಾಡಿದರು. ಆವಿಷ್ಕಾರವನ್ನ ಜ್ಞಾನ ಮಾರ್ಗವನ್ನ ಆವಿಷ್ಕಾರ ಮಾಡಲಿಕ್ಕೋಸ್ಕರ ಆಚಾರ್ಯರು ಅವತಾರವನ್ನ ಮಾಡಿದರು. ಅದೇ ಇದರ ಮುಖ್ಯವಾದ ಈ ತಾತ್ಪರ್ಯ. ಸರಿ, ಅದು ಎಂತ ರೂಪ ಅಲ್ಲ, ಎಂತ ಒಂದು ಇದು ಅದೇನು ಅವತಾರ ಹಾಗತ್ ಹೇಳಿದ್ರೆ, ವಂದ್ಯಂ ಚಂದ್ರ ಇಂದ್ರ ರುದ್ರ ದ್ಯುಮನಿ ಪಣಿವಯೋ ಪಣಿನಾಯಕ ವಯೋನಾಯಕ ಪಣಿವಯೋ ನಾಯಕ ಪಣಿನಾಯಕೈಹಿ ಹಂಗದಂತಾರೆ. ಅದೇನಂದ್ರೆ ಈ ಇಂತ ಎಂತ ಅವತಾರ ಇದು ಅಂತಂದ್ರೆ, ವಂದ್ಯಂ ವಂದಿಸಲ್ಪಡುವ ಮತ್ತು ನಮಸ್ಕರಿಸಲ್ಪಡುವ ಅವತಾರ. ಎಂತ ಯಾರಿಂದಲ್ಲ ವಂದಿಸಲ್ಪಡುವ ನಮಸ್ಕರಿಸಲ್ಪಡುವ ಅವತಾರ ಅಂತಂದ್ರೆ, ಚಂದ್ರ ಇಂದ್ರ ರುದ್ರ ದ್ಯುಮನಿ, ದ್ಯುಮನಿ ಇಂದ್ರ ಬಂದು ಸೂರ್ಯ, ಪಣಿವಯೋ ಪಣಿನಾಯಕ ವಯೋನಾಯಕ, ಪಣಿನಾಯಕ ಅಂದ್ರೆ ಶೇಷದೇವರು, ಮತ್ತು ವಯೋನಾಯಕ ಅಂದ್ರೆ ವಯಸ್ಸುಂದರ ಪಕ್ಷಿಗಳು, ಪಕ್ಷಿನಾಯಕ. ಈ ದೇವತೆಗಳಿಂದ ನಮಸ್ಕರಿಸಲ್ಪಡುವ ಆಚಾರ್ಯರ ಅವತಾರ ಆಯಿತು. ಇಹ ಅಧ್ಯಾತ್ ಅಂತಾರೆ. ಇಹ ಅಧ್ಯಾತ್ ಅಂದ್ರೆ ನಾನು ಹಿಂದೆ ಹೇಳಿದೆ, ಇಹ ಅಧ್ಯಾತ್ ಅಂದ್ರೆ ನನ್ನ ಕಣ್ಣು ಮುಂದೆ ಆಚಾರ ಅವತಾರ ಆಗತಾ ಇದೆ ಅಂತಂತಾರೆ. ಯಾಕಂದ್ರೆ ಅವರು ತನ್ನ ಕಣ್ಣು ಇಹ ಅಂದ್ರೆ ಇಲ್ಲಿ ಅಧ್ಯ ಇವಾಗ ಇಲ್ಲಿ ಆಚಾರ ಅವತಾರ ಆಗ್ತಾ ಇದೆ ಅಂತಾರೆ. ಈ ಆಚಾರ ಅವತಾರ ಮಾಡಿದನ್ನ ಈ ದೇವತೆಗಳೆಲ್ಲ ನೋಡಿದರು ಹಂಗತಂತಾರೆ. ಇದೇನಪ್ಪ ಇದು ಅಂದ್ರೆ ಇಲ್ಲಿ ಏನಾಯ್ತು, ಇಲ್ಲಿ ಒಂದು ಸಂಖ್ಯೆ ಬರ್ತದೆ ನಿಮಗೆ. ಓ, ಈ ದೇವತೆಗಳೆಲ್ಲ ಎಲ್ಲಿ ನೋಡಿದ್ರು ಆಚಾರ ಅವತಾರವನ್ನ ನೋಡಿದ್ರೆ, ನಮ್ಮ 11ನೇ ಸರ್ಗದಲ್ಲಿ ಸುಮದ್ವಿಜ 11ನೇ ಸರ್ಗದಲ್ಲಿ ಹೇಳ್ತಾರೆ, ಅದು ಪ್ರಚುರಾಂತರ ಪ್ರವಚನಂ ಪಣಿರಾಟ್ ಉಪಸುಶ್ರವಾಂಸ ಸನಕಾದಿ ಮುನಿಹಿ ಹಾಗಂತಾರೆ. ಸೊ ಆಚಾರ್ಯರ ಒಂದು ಪ್ರವಚನವನ್ನ ಕೇಳಲಿಕ್ಕೆ ಆಕಾಶ ಮಾರ್ಗದಲ್ಲಿ ಬಂದು ಪ್ರಚುರಾಂತರ ಪಣಿರಾಟ್, ಪಣಿರಾಟ್ ಅಂದ್ರೆ ಶೇಷದೇವರು, ಶೇಷದೇವರೆಲ್ಲ ಬಂದು ನೋಡಿದಿರುತ್ತಾರೆ. ಇದನ್ನ ಶಿಷ್ಯರು ನೋಡಿದಾರತ್ತೆ, ಶಿಷ್ಯರು ನೋಡಿ ಹೇಳಿದಿರುತ್ತೆ, ಏನು ಒಂದು ಮಿಂಚಿನಂತೆ ಒಂದು ಬೆಳಕು ಬರ್ತಾ ಇದಲ್ಲ ಆಕಾಶದಲ್ಲಿ ಅಂತ ಹೇಳಿದಕ್ಕೆ ಆಚಾರ್ಯ ಹೇಳಿದಿರುತ್ತೆ, ಈಗ ಪಣಿರಾಜ ಅವನೆಲ್ಲ ಬಂದು ನೋಡ್ತಾ ಕೇಳ್ತಾ ಇದ್ದಾನಪ್ಪ ಅಂತಾರೆ. ಅದಕ್ಕೋಸ್ಕರ ಆಚಾರ ಈ ಅವತಾರ ಮಾಡಿದ್ರು, ಅವತಾರವನ್ನು ಮಾಡಿದರನು, ಇಂತ ಶೇಷದೇವರು ಗರುಡದೇವರು ಇವರೆಲ್ಲ ಬಂದು ಆಚಾರನ್ನ ಬಂದು ನೋಡಿದ್ದಾರೆ, ಪ್ರವಚನವನ್ನ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರವೇ ಇಲ್ಲಿ ಈಗ ಅಧ್ಯಾತ್ ಅಂತಾರೆ. ಇಲ್ಲಿ ನನ್ನ ಕಣ್ಣು ಮುಂದೆ ಈ ಅವತಾರವನ್ನು ಆಗ್ತಾ ಇದೆ, ಇಲ್ಲ ಈ ಕಣ್ಣು ಮುಂದೆ ಅವತಾರ ಆಗುವಂತಹದನ್ನ ಈ ವಂದ್ಯಂ ಈ ವಂದಿಸಲ್ಪಟ್ಟಿದ್ದಾರೆ ಆಚಾರರು ಯಾರಿಂದಲ್ಲ ಅಂತಂದ್ರೆ, ಇಂದ್ರ ಚಂದ್ರ ರುದ್ರ ದ್ಯುಮನಿ ಪಣಿವಯೋ ನಾಯಕಾದೇರ್ಯಾಧ್ಯ ಹಂಗತಂತಾರೆ. ಸೊ ಅಂತ ಅವತಾರ ಎಂತ ಅವತಾರ ಅಂತಂದ್ರೆ ಮಧ್ವ ಅವತಾರಕ್ಕೆ ಬಂದ್ಬಿಡ್ತಾರೆ. ಈ ವಾಯುದೇವರ ಅವತಾರ ಎಂತ ಅವತಾರ ಅಂತ ಹೇಳಿದ್ರೆ, ಮಧ್ವಾಕ್ಯಂ ಮಂತ್ರಸಿದ್ಧಂ ಕಿಮುತ ಕೃತವತೋ ಮಾರುತಸ್ಯ ಅವತಾರಂ ಪಾತಾರಂ ಪಾರಮೇಷ್ಟ್ಯಂ ಪಾತಮಪ ವಿಪತಃ ಪ್ರಾಪ್ತುರಾಪನ್ನ ಪುಂಸಾನ್. ಮಧ್ವಾಕ್ಯಂ ಮಂತ್ರಸಿದ್ಧಂ, ಮಂತ್ರಸಿದ್ಧವಾದ ಅವತಾರ. ಮಂತ್ರಸಿದ್ಧವಾದ ಅವತಾರ ಅಂದ್ರೆ ಅದು ನಮಗೆ ಇದು ಇದರಲ್ಲಿ ಬರಿಕ್ತಾ ಸೂಕ್ಷ್ಮದಲ್ಲಿ ಬರ್ತದೆ. ಮಧ್ವ ಆತಪೇ ಗುಹಾ ಸಂತಂ ಮಾತರಿಶ್ವ ಮತಾಯತಿ. ಸೊ ಮಧ್ವಾವತಾರಂಬಾದು ಬಂದು ಮಂತ್ರಸಿದ್ಧವಾದ ಅವತಾರ ಅಂದ್ರೆ, ವೇದದಲ್ಲಿ ಉಲ್ಲೇಖ ಇರುವಂತ ಮಧ್ವನಾಮಕ ಅವತಾರವನ್ನ ನಾನು ಆಚಾರ ಮಾಡಿದರು ಅಂತ. ಯಾಕಂದ್ರೆ ಅಲ್ಲಲ್ಲಿ ವೇದಗಳಲ್ಲಿ ನೋಡಿದ್ರೆ ಈ ಮಧ್ವಾಂಬ ಒಂದು ಪದಗಳು ಅಲ್ಲಲ್ಲಿ ಬರ್ತವೆ. ಸೊ ಮಧ್ವ ಆತವೇ ಗುಹಾಸಂತಂ ಮಾತರಿಶ್ವ ಮತಾಯಿತಿ. ಗುಹಾಸಂತಂ ಮಾತರಿಶ್ವ ಮತಾಯಿತಿ ಅಂದ್ರೆ ಗುಹ್ಯವಾದ ಅರ್ಥಗಳನ್ನ, ವೇದದಲ್ಲಿ ಇರುವಂತಹ ಗುಹ್ಯವಾದ ಅರ್ಥಗಳನ್ನ ಪ್ರಸಿದ್ಧಿ ಮಾಡಲಿಕ್ಕೋಸ್ಕರ ಮಧ್ವಾಚಾರ ಅವತಾರ ಮಾಡಿದರು ಅರ್ಥ. ಸೊ ಅದಕ್ಕೆ ಇಲ್ಲಿ ಮಧ್ವಾಕ್ಯಂ ಮಂತ್ರಸಿದ್ಧಂ ಕಿಮತ ಕೃತವತೋ ಮಾರುತಸ್ಯ ಅವತಾರ ಅಂತಂತಾರೆ. ಮಾರುತಸ್ಯ ಅವತಾರ ಅಂದ್ರೆ ವಾಯುದೇವರ ಅವತಾರವಾದ ಮಧ್ವಾಚಾರ್ಯರು ಅವತಾರ ಮಾಡಿದರು. ವಾಯುದೇವರಾದ ಮಧ್ವಾಚಾರ್ಯರು ಅವತಾರವನ್ನ ಮಾಡಿದರು. ಇದು ಎಂತ ಅವತಾರ ಅಂದ್ರೆ, ಎಂತ ವಾಯುದೇವರು ಅಂತಂದ್ರೆ, ಪಾತಾರಂ ಪಾರಮೇಷ್ಠ್ಯಂ ಪದಂ. ಪಾತಾರಂ ಪಾರಮೇಷ್ಠ್ಯಂ ಪದಂ ಅಂದ್ರೆ ಶ್ರೇಷ್ಠವಾದ ಮುಂದೆ ಬ್ರಹ್ಮದೇವರ ಪದವಿಯನ್ನು ಹೊಂದುವಂತ ವಾಯುದೇವರು. ಪದಂ ಅಪವಿಪದ ಪ್ರಾಪ್ತುರಾಪನ್ನ ಪುಂಸಾನ್ ಅಂದ್ರೆ, ನಮಗೇನು ಮುಂದೆ ಆಪತ್ತು ಬರ್ತೀಯೋ ಆಪತ್ತವನ್ನ ಪರಿಹಾರ ಮಾಡುವಂತ ಈ ವಾಯುದೇವರ ಅವತಾರ ಅವತಾರವನ್ನ ನನ್ನಿಂದ ಏನು ವರ್ಣಿಸಲಿಕ್ಕಾಗುದು. ಕಿಮುತಃ ಆಚಾರ ಪಾದ ಧೂಳಿಯೇ ನನ್ನಿಂದ ವರ್ಣಿಸಲಿಕ್ಕಾಗುದು. ಆ ಕಿಮುತಃ ಆಚಾರನ್ನ ನಾನು ಹಾಗೆ ವರ್ಣಿಸಿ ಹೋಗ್ತೀನಿ ಹಂಗಂತಾರೆ. ಇಲ್ಲಿ ಅದೇಂದ್ರ ಪಾತಾರಂ ಪಾರಮೇಷ್ಠಿ ಅಂದ್ರೆ ಶ್ರೇಷ್ಠವಾದ ಪದವಿಯಾದ ಬ್ರಹ್ಮ ಪದವಿಯನ್ನ ಹೊಂದುವಂತ ಅವತಾರ ಇದು. ಅದು ಮಾತ್ರ ಅಲ್ಲ, ಅಪವಿಪತಃ ಪ್ರಾಪ್ತುರಾಪನ್ನ ಪುಂಸಾನ್ ಅಂದ್ರೆ, ಯಾರು ಆಪತ್ತಿಗೆ ಒಳಗಾಗಿದ್ದಾರೆಯೋ, ಯಾರು ಶರಣಾಗತಿಯಾಗ್ತಾರೋ ಅವ್ರನ್ನ ಬಂದು ಉನ್ನತವಾದ ಪದವಿಯನ್ನ ಕೊಡುವಂತಹ ಪದ ಇದು, ಆ ಅವತಾರವಿದು ಹಂಗಂತ ಹೇಳಿ ಈ ಆಚಾರರ ಅವತಾರವನ್ನ ಪಾದ ಧೂಳಿಯೇ ನನ್ನಿಂದ ವರ್ಣಿಸಲಿಕ್ಕಾಗಲ್ಲ, ಕಿಮುತಃ ಕಿಮುತ ಅಂದ್ರೆ ಆಚಾರನೇ ನಾನು ಹಾಗೆ ವರ್ಣಿಸಿ ಹೋಗ್ತೀನಿ ಹಾಗೆ ತಂದುಟ್ಟು ಹೇಳ್ತಾರೆ. ಇದು ಇದರಲ್ಲಿ ಒಂದು ಶ್ಲೋಕ ಮುಗಿತು. ಅದೇ ಅಂದಲ್ಲ, ಇದರಲ್ಲಿ ಒಂದು ಮುಖ್ಯವಾದ ತಾತ್ಪರ್ಯ ಅಂತಂದ್ರೆ ಆಚಾರ್ಯ ಯಾವ ಕಾರಣಕ್ಕೋಸ್ಕರ ಅವತಾರವನ್ನ ಮಾಡಿ ಬಂದ್ರು, ಕಲಿಮಲ ಕಲುಷೇಸ್ಮಿನ್ ಜನೇ ಜ್ಞಾನ ಮಾರ್ಗಂ, ಆ ಜ್ಞಾನ ಮಾರ್ಗವನ್ನ ಬೆಳಕಿಗೆ ತಗೊಂಡ್ ಬರ್ಲಕ್ಕೋಸ್ಕರ ಆಚಾರ ಅವತಾರವನ್ನ ಮಾಡಿದರು. ಅದು ಮಾತ್ರ ಅಲ್ಲ, ಅದು ಎಂತ ಅವತಾರ ಅಂತ ಹೇಳಿ, ಯಾರಿಂದಲ ವಂದಿಸಲ್ಪಡುವಂತ ಅವತಾರ ಅಂತ ಹೇಳಿದ್ರೆ, ವಂದ್ಯಂ ಚಂದ್ರ ಇಂದ್ರ ರುದ್ರ ದ್ಯುಮನಿ ಪಣಿ ಪಣಿನಾಯಕ ವಯೋನಾಯಕ. ವಯೋನಾಯಕ ಅಂದ್ರೆ ವಯಸ್ಸುಂದರ ಪಕ್ಷಿ, ಪಕ್ಷಿ ನಾಯಕನಿಂದ ನಮಸ್ಕರಿಸಲ್ಪಡುವ ಮತ್ತು ಪೂಜೆ ಮಾಡುವಂತ ಅವತಾರ ಇದು. ಅದು ಎಂತ ಅವತಾರ ಅಂದ್ರೆ ಮಧ್ವಾಕ್ಯಂ ಮಂತ್ರಸಿದ್ಧಂ, ಮಂತ್ರಸಿದ್ಧವಾದ ಅವತಾರ ಇದು, ವೇದದಲ್ಲಿ ಉಲ್ಲೇಖ ಆಗಿರುವಂತ ಅವತಾರ ಇದು ಹಾಗಂತ ಹೇಳ್ತಾರೆ. ಆಮೇಲೆ ಬಂದು ಪಾತಾರಂ ಪಾರಮೇಷ್ಠಿಂ, ಇವರು ಬ್ರಹ್ಮ ಪದವಿಯನ್ನು ಹೊಂದುವಂತ ವಾಯುದೇವರು, ಅವರೇ ಅವತಾರವನ್ನು ಮಾಡಿಕೊಂಡು ಬಂದರು. ಅಪವಿಪದ ಪ್ರಾಪ್ತರಾಪುನ್ನ ಮುನ್ಸಾನ್, ಯಾರಾರೆಲ್ಲ ಅಪತಿಯ ಒಳಗಾಗಿದ್ದಾರೆಯೋ ಅವರನ್ನೆಲ್ಲ ಒಳ್ಳೆ ಶ್ರೇಷ್ಠ ಗತಿಯನ್ನು ಕೊಡುವಂತ ಅವತಾರ ಇದು ಹಾಗಂತ ಹೇಳಿ ಈ ಶ್ಲೋಕವನ್ನ ಮುಖ್ಯವಾದ ತಾತ್ಪರ್ಯವನ್ನು ನಾನು ಹೇಳಿದ್ದೀನಿ. ಸೊ ಮತ್ತು ನಾನು ಅದಕ್ಕೆ ಮುಂದೆ ಶ್ಲೋಕಕ್ಕೆ ಹೋಗ್ತೀನಿ. ಉದ್ಯುತ್ ವಿದ್ಯುತ್ ಪ್ರಚಂಡಾಂ ನಿಜ ರುಚಿ ನಿಖರ ವ್ಯಾಪ್ತ ಲೋಕಾವಕಾಶ ಬಿಭ್ರದ್ ಭೀಮೋ ಭುಜೇಯೋ ಅಭ್ಯುತಿತ ದಿನಕರ ಭಂಗದಾಂಡ್ಯ ಪ್ರಕಾಂಡೆ ವೀರ್ಯೋಧಾರ್ಯಾಂ ಗದಾಗ್ರ್ಯಾಂ ಅಯಮಿಖ ಸುಮತಿಂ ವಾಯುದೇವೋ ವಿದದ್ಯಾತ್ ಅಧ್ಯಾತ್ಮ ಜ್ಞಾನ ನೇತ ಯತಿವರ ಮಹಿತೋ ಭೂಮಿಭೂಷಾ ಮರಿರ್ಮೇ. ಹಾಗಂದ್ಬಿಟ್ಟು ಈ ಶ್ಲೋಕದಲ್ಲಿ ನೋಡಿದರೆ ಇಡೀ ಭೀಮದೇವರು ಹೇಳ್ತಾರೆ, ಭೀಮಾಂಬ ಪದವನ್ನ ಯೂಸ್ ಮಾಡಿ, ಪದವನ್ನ ಪ್ರಯೋಗವನ್ನ ಮಾಡಿ ಇಡೀ ನಾಲ್ಕವತಾರನ್ನು ಹೇಳಿಬಿಡ್ತಾರೆ. ಈಗ ಇಲ್ಲೇನಂತಾರೆ, ಬಿಭ್ರದ್ ಭೀಮೋ ಭುಜೇಯೋ ಭೀಮ ಅಂತಂತಾರೆ. ಭೀಮ ಬಂದು ಗದಾಧಾರಿಯಾದ ಭೀಮ ಅಂತಂತಾರೆ. ಯಾಕಂದ್ರೆ ಇಲ್ಲಿ ಉದ್ಯುತ್ ವಿದ್ಯುತ್ ಪ್ರಚಂಡಾಂ ನಿಜ ರುಚಿ ನಿಖರ ವ್ಯಾಪ್ತ ಲೋಕಾವಕಾಶೋ ಬಿಭ್ರದ್ ಭೀಮೋ ಭುಜೇಯೋ ಅಭ್ಯುತಿ ನಗರ ಭಾಂಗದಾಂಡ್ಯ ಪ್ರಕಾಂಡೆ ವೀರ್ಯೋಧಾರ್ಯಾಂ ಗದಾಗ್ರ್ಯಾಂ, ಗದಾಗ್ರ್ಯಾಂ ಭೀಮ ಬಂದು ಗದವನ್ನ ಧಾರಣ ಮಾಡಿರುವಂತ ಭೀಮ ಅಂತಂತಾರೆ. ಭೀಮ ಎಂಬ ಪದ ಬಂದು ನಾಲ್ಕು ಅವತಾರಕ್ಕೂ ಅನ್ವಯ ಆಗುತ್ತೆ. ಇದೇಂದ್ರೆ ಇಲ್ಲಿ ವಾಯುದೇವರು ಭೀಮ ಅಂದ್ರೆ ಏನರ್ಥ, ಒಂದು ಭಯಂಕರ ಭಯ ಕೊಡುವಂತ ಭೀಮ ಅರ್ಥ. ಇನ್ನೊಂದು ಭೀಮ ಅಂದ್ರೆ ಧಾರಣ ಮಾಡಿರುವಂತ ಧಾರಣ ಮಾಡುವವ ಅಂತ ಅರ್ಥ. ಮಾ ಅಂದ್ರೆ ಜ್ಞಾನ ಜ್ಞಾನವನ್ನ ಧಾರಣ ಮಾಡಿರುವಂತ ಭೀಮ ಅಂತಾರೆ. ಮತ್ತು ಭಯಂಕರವಾದ ದುಷ್ಟರಿಯ ಭಯಂಕರ ಭಯವನ್ನ ಕೊಡುವಂತ ಭೀಮ. ಸೊ ದುಷ್ಟವನ್ನ ಭಯವನ್ನ ಕೊಡುವಂತ ಭೀಮ ಅಂತಂದ್ರೆ ಅದು ಎಲ್ಲದಕ್ಕೆ ಅನ್ವಯ ಆಗ್ತದೆ. ಯಾಕಂದ್ರೆ ಅವರ ಗದಾಧಾರಿ ಆ ಗದೆಯನ್ನ ಬಂದು ಇಟ್ಕೊಂಡು ಎಲ್ಲಾರನ್ನ ಬಂದು ಅಭಯಪ್ರದ ಮತ್ತು ಭಯಪ್ರದ, ಗದ ಬಂದು ಅಭಯಪ್ರದ ಭಯಪ್ರದ, ಯಾರಿಗೆ ಬಂದು ದುಷ್ಟರೋ ಅವರಿಗೆ ಭಯ ಕೊಡುವಂತಹದ್ದು. ಹಾಗಂತಂದ್ರೆ ವಾಯುದೇವರು ಬಂದು ಗದನ ಇಟ್ಟಿಕೊಂಡಿದ್ದಾರೆ, ಆಮೇಲೆ ಬಂದು ಭೀಮದೇವರು ಗದವನ್ನ ಧಾರಣ ಮಾಡಿಕೊಂಡಿದ್ದಾರೆ, ಮತ್ತು ಹನುಮಂತನು ಧಾರಣ ಮಾಡಿಕೊಂಡಿದ್ದಾರೆ. ಮತ್ತು ಇಲ್ಲಿ ಒಂದು ಮಧ್ವಾಚಾರ ಮಾತ್ರ ಯತಿ ಅದಕ್ಕೋಸ್ಕರ ಅವರು ದಂಡವನ್ನ ಧಾರಣ ಮಾಡಿಕೊಂಡಿದ್ದಾರೆ. ಸೊ ಈ ಮೂರು ಇದಕ್ಕನ್ನು ಅನ್ವಯವಾಗುವಂತಹ ಭೀಮ ಇದು. ಆಮೇಲೆ ಭೀಮ ಜ್ಞಾನವನ್ನ ಧಾರಣ ಮಾಡಿಕೊಂಡಿದ್ದಾರೆ ಎಂಬುದಕ್ಕೆ ನಾಲ್ಕು ರೂಪಕ್ಕೂ ಅನ್ವಯ ಆಗುತ್ತೆ. ಹಾಗಂದ್ರೆ ಭೀಮನು ಹೌದು ವಾಯುದೇವರು ಜ್ಞಾನಪ್ರದ ಅವರು, ಆಮೇಲೆ ಬಂದು ಭೀಮದೇವರು ಹಾಗೆ ಜ್ಞಾನವನ್ನ ಕೊಡುವ, ಆಮೇಲೆ ಹನುಮಂತನು ಜ್ಞಾನಪ್ರದ, ಆಮೇಲೆ ಆಚಾರನು ಜ್ಞಾನಪ್ರದ. ಸೊ ನಾಲ್ಕು ಅವತಾರವನ್ನು ನಾಲ್ಕು ರೂಪವನ್ನು ಈ ಭೀಮ ಎಂಬ ಒಂದು ಪದಕ್ಕೆ ಅನ್ವಯ ಆಗತ್ತೆ. ಸೊ ಇದಕ್ಕೆ ಇದು ಈ ಶ್ಲೋಕ ಬಂದು ನಾಲ್ಕು ರೂಪವನ್ನು ಹೇಳುವಂತಹ ಶ್ಲೋಕ ಇದು. ಮೂಲತಃ ವಾಯುದೇವರು ಮತ್ತು ಎಲ್ಲಾ ರೂಪವನ್ನು ನಾವು ಅನುಸಂಧಾನ ಮಾಡಬಹುದಾಯ್ತು. ಸೊ ಇದನ್ನ ಪದಚ್ಛೇದ ಮಾಡಿದ್ರೆ ಉದ್ಯುತ್ ವಿದ್ಯುತ್ ಪ್ರಚಂಡ ನಿಜ ರುಚಿ ನಿಖರ ವ್ಯಾಪ್ತ ಲೋಕಾವಕಾಶ ಬಿಭ್ರದ್ ಭೀಮೋ ಭುಜೇಯೋ ಅಭ್ಯುದಿತ ದಿನಕರ ಭಂಗದಾಂಡ್ಯ ಪ್ರಕಾಂಡೆ ಉದ್ಯುತ್ ವಿದ್ಯುತ್ ಪ್ರಚಂಡ ನಿಜ ರುಚಿ ನಿಖರ ವ್ಯಾಪ್ತ ಲೋಕ ಅವಕಾಶ ಬಿಭ್ರದ್ ಭೀಮೋ ಭುಜೇಯೋ ಅಭ್ಯುದಿತ ದಿನಕರ ಅಭ ಅಂಗದ ಆಡ್ಯ ಪ್ರಕಾಂಡೆ. ಹಂಗ ತಂದ್ಬಿಟ್ಟು ಇದನ್ನ ಪದಚ್ಛೇದ ಮಾಡಬಹುದು. ಇದರಲ್ಲಿ ಮುಖ್ಯವಾಗಿ ನೋಡಿದ್ರೆ ಇದು ಬಂದು ಇಡೀ ಒಂದು ಜ್ಞಾನ ಪುಂಜವಾಯಿ ಮತ್ತು ಈ ಬೆಳಕು ಪುಂಜವಾಯಿ, ಇದನ್ನ ಬಂದು ಅವರು ಪ್ರಕಾಶ ಪುಂಜವಾಯಿ ಇರುವಂತ ಭೀಮದೇವರ ವಾಯುದೇವರ ಅವತಾರ ಅಂಬಾದಕ್ಕೂ ಆ ವಾಯುದೇವರು ತಂಬಾದಕ್ಕೋಸ್ಕರ ಇವರು ಒಂದು ಜ್ಞಾನ ಪುಂಜವಾಗಿ ಇರುವಂತ ಒಂದು ಸ್ವರೂಪ ಹಂಗಂಬದನ್ನ ಅನುಸಂಧಾನ ಮಾಡ್ತಾರೆ ಇಲ್ಲಿ. ಯಾಕಂದ್ರೆ ಇಲ್ಲಿ ನೋಡಿದ್ರೆ ಉದ್ಯುತ್ ವಿದ್ಯುತ್ ಪ್ರಚಂಡ ನಿಜ ರುಚಿ ನಿಖರ ವ್ಯಾಪ್ತ ಲೋಕಾವಕಾಶ, ನಿಜ ರುಚಿ ನಿಖರ ಅಂದ್ರೆ ತನ್ನ ದೇಹದ ಕಾಂತಿಯಿಂದ ಜ್ಞಾನವನ್ನ ಪ್ರಕಾಶವನ್ನ ತುಂಬಿರುವಂತ ವಾಯುದೇವರು. ನಿಜ ರುಚಿ ನಿಖರ, ರುಚಿ ಅಂದ್ರೆ ದೇಹದ ಕಾಂತಿ, ದೇಹದ ಕಾಂತಿಯಿಂದ ಇಡೀ ಬ್ರಹ್ಮಾಂಡವನ್ನೇ ತುಂಬಿರುವಂತಹ ವಾಯುದೇವರು. ನಿಜ ರುಚಿ ನಿಖರ ವ್ಯಾಪ್ತ, ವ್ಯಾಪ್ತ ಅಂದ್ರೆ ವ್ಯಾಪ್ತವಾಗಿದ್ದಾರೆ, ಇಡೀ ಬ್ರಹ್ಮಾಂಡದಲ್ಲೇ ವ್ಯಾಪ್ತವಾಗಿದ್ದಾರೆ. ತನ್ನ ದೇಹದ ಕಾಂತಿಯಿಂದ ಇಡೀ ಬ್ರಹ್ಮಾಂಡವನ್ನೇ ವ್ಯಾಪ್ತವಾಗಿರುವಂತಹ ವಾಯುದೇವರು. ಸೊ ಅವನ ಮತ್ತೆ ಇದು ಒಂದು ನಿಜ ರುಚಿ ನಿಖರ ವ್ಯಾಪ್ತ ಲೋಕ ಅವಕಾಶ. ಅವಕಾಶ ಅಂದ್ರೆ ಸ್ಪೇಸ್. ಈ ಸ್ಪೇಸ್ ನಲ್ಲಿ, ಈ ಬ್ರಹ್ಮಾಂಡ ಎಂಬ ಸ್ಪೇಸ್ ನಲ್ಲಿ ಇಡೀ ತನ್ನ ದೇಹದ ಕಾಂತಿಯಿಂದ ಸ್ವರೂಪದಿಂದ ಇಡೀ ಬ್ರಹ್ಮಾಂಡವನ್ನೇ ತುಂಬಿಕೊಂಡಿದ್ದಾರೆ ವಾಯುದೇವರು. ಹಂಗತಂಬಾಕೋದ್ರೆ ಒಂದು ಆಯ್ತು. ಆಮೇಲೆ ಅದರಿಂದ ಎರಡನೇದು ನೋಡಿದ್ರೆ ಅಭ್ಯುದಿತ ದಿನಕರ ಭಂಗ ಕಾಂಡ್ಯ ಪ್ರಕಾಂಡೆ ಅಂತಾರೆ. ವೀರ್ಯೋದ ವಿದ್ಯುತ್ ವಿದ್ಯುತ್ ಪ್ರಚಂಡಾಮ್, ವಿದ್ಯುತ್ ವಿದ್ಯುತ್ ಪ್ರಚಂಡಾಮ್. ಹಂಗಂದ್ರೆ ತನ್ನ ಶ್ರೇಷ್ಠವಾದ ಗದೆಯನ್ನ ವಿದ್ಯುತ್ ಅಂದ್ರೆ ಹ್ಯಾಗ ಬಂದು ಮಿಂಚಿನಂತೆ ಹೊಳೆಯುವ ಗದೆಯನ್ನ ಬಂದು ತನ್ನ ತೋಳಿನಲ್ಲಿ ಇಟ್ಟುಕೊಂಡಿರುವಂತಹ ಭೀಮದೇವರು ಅಥವಾ ವಾಯುದೇವರು ಅಥವಾ ಹನುಮಂತ ದೇವರು ಅದನ್ನು ಹೇಳ್ತಾರೆ. ವಿದ್ಯುತ್ ವಿದ್ಯುತ್ ಪ್ರಚಂಡ, ತನ್ನ ಪ್ರಚಂಡವಾದ ವಿದ್ಯುತ್ ಅಂದ್ರೆ ಶಕ್ತಿ, ವಿದ್ಯುತ್ ಶಕ್ತಿ ಅಂತೀವಿಲ್ಲ ಅದೇ, ಮಿಂಚಿನಂತೆ ಹೊಳೆಯುವ ಆ ಭೀಮ ಅದು ಗದವನ್ನ ಗದಾಧಾರಿಯಾದ ವಾಯುದೇವರು ಅಂತಾರೆ. ಆಮೇಲೆ ಬಂದು ವೀರ್ಯೋಧಾರ್ಯಾಂ ಗದಾಗ್ರ್ಯಾಂ, ಆ ಎಂತ ಗದೆ ಅಂದ್ರೆ ವೀರ್ಯ ಉದ್ಧಾರ್ಯಾಂ ಗದಾರ್ಯಾಂ, ವಿಶೇಷವಾದ ಸಾಮರ್ಥ್ಯವುಳ್ಳ ಭೀಮದೇವರು ಇಲ್ಲ ಹನುಮಂತ ದೇವರು ಮತ್ತು ವಾಯುದೇವರು ಮಾತ್ರ ಆ ಗದೆಯನ್ನ ಧಾರಣೆ ಮಾಡ್ಲಿಕ್ಕಾವಂದು. ವೀರ್ಯೋಧಾರ್ಯಾಂ ಗದಾಗ್ರ್ಯಾಂ, ಅಂತ ಗದಾಗ್ರ್ಯ ಅಂದ್ರೆ ಶ್ರೇಷ್ಠವಾದ ಗದೆಯನ್ನ ಬಂದು ಧಾರಣೆ ಮಾಡಿಕೊಂಡಿರುವಂತಹ ವಾಯುದೇವರು ಅಥವಾ ಭೀಮದೇವರು ಅಥವಾ ಹನುಮಂತ ದೇವರು. ಎಂತ ಗದೆ ಅಂದ್ರೆ ವೀರ್ಯ ಉದ್ಧಾರ್ಯಾಂ ಗದಾರ್ಯಾಂ, ಅದಂದ್ರೆ ವಿಶೇಷವಾದ ಸಾಮರ್ಥ್ಯವನ್ನು ಹೊಂದಿರುವಂತ ಭೀಮದೇವರು ಮತ್ತು ವಾಯುದೇವರು ಮಾತ್ರ ಆ ಗದೆಯನ್ನ ಬಂದು ಪ್ರಯೋಗ ಮಾಡ್ಲಕ್ಕಂದು ಅಂತ ಗದೆಯನ್ನ ತನ್ನ ತೋಳಿನಲ್ಲಿ ಇಟ್ಟುಕೊಂಡಿದ್ದಾರೆ. ಆಮೇಲೆ ಬಂದು ಅಭ್ಯುದಿತ ದಿನಕರ ಅಭಂಗ ದಾಂಡ್ಯ ಪ್ರಕಾಂಡೆ ಮೂರನೆಯದು. ಅಭ್ಯುದಿತ ದಿನಕರ ಅಂದ್ರೆ ಒಂದು ಈ ಮೂಡಿ ಬರುವಂತ ಸೂರ್ಯನಂತೆ ಹೊಳೆಯುವ ಆ ಒಂದು ಅಂಗದಲ್ಲಿ ತೋಳಿನಲ್ಲಿ ಆ ಗದೆಯನ್ನ ಧಾರಣ ಮಾಡಿಕೊಂಡಿದ್ದಾರೆ. ಫಸ್ಟ್ ಹೇಳಿದ್ರು ಇಡೀ ಬ್ರಹ್ಮಾಂಡನೇ ಅವರು ಬಂದು ವ್ಯಾಪ್ತವಾಗಿ ಬೆಳಕಿನ ಪುಂಜವಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಎರಡನೇದು ಬಂದು ಹೇಳಿದ್ರು ಆ ವಿದ್ಯುತ್ ವಿದ್ಯುತ್ ಪ್ರಚಂಡ ಅಂತಂದ್ರು, ಅದು ಏನು ಅಂತಂದ್ರೆ ಮಿಂಚಿನಂತೆ ಹೊಳೆಯುವ ಆ ಗದೆ ಅಂತ ಹೇಳಿದ್ರು. ಅದನ್ನ ಬಂದು ವಾಯುದೇವರು ಎಲ್ಲಿ ಧಾರಣ ಮಾಡಿಕೊಂಡಿದ್ದಾರೆ ಅಂದ್ರೆ ಎಂತ ತೋಳು ತಂದ್ರೆ ಆ ತೋಳು ಬಂದು ಆ ಸೂರ್ಯನಂತೆ ಮೂಡಿ ಬರುವಂತೆ ಸೂರ್ಯನಂತೆ ಪ್ರಕಾಶಮಾನ ಇರುವಂತ ತೋಳು ತಂದ್ರು. ಆ ತೋಳಿನಲ್ಲಿ ಬಂದು ಆ ಗದೆಯನ್ನ ಧಾರಣೆ ಮಾಡಿಕೊಂಡಿದ್ದಾರೆ. ಸೊ ಇಡೀ ನೋಡಿದ್ರೆ ಒಂದು ಬೆಳಕಿನ ಪುಂಜವಾಯಿ, ಒಂದು ಜ್ಞಾನದ ಪುಂಜವಾಯಿ, ಪ್ರಕಾಶದ ಪುಂಜವಾಯಿ ಆ ಒಂದು ಭೀಮದೇವರು ಮತ್ತು ಹನುಮಂತ ದೇವರು ಮತ್ತು ವಾಯುದೇವರನ್ನ ಒಂದು ಇಲ್ಲಿ ಒಂದು ಧ್ಯಾನವನ್ನ ಮಾಡ್ತಾರೆ. ಇಲ್ಲಿ ಬಂದು ಅಂಗದ ಪ್ರಕಾಂಡೆ ಅದಾಯ್ತು. ಅಂತ ವಾಯುದೇವರು ನಮಗೇನು ಮಾಡಬೇಕು ಹಾಗತಂದ್ರೆ ಸುಮತಿಂ ವಾಯುದೇವೋ ವಿದಧ್ಯಾತ್. ಇಲ್ಲಿ ಸುಮತಿ ಅಂದ್ರೆ ಒಳ್ಳೆ ಜ್ಞಾನವನ್ನ ಕೊಳ್ಳಿ. ಈ ವಾಯುದೇವರು, ಈ ಹನುಮಂತ ದೇವರು, ಈ ಭೀಮದೇವರು ಮತ್ತು ಈ ಮಧ್ವಾಚಾರ್ಯರು ನಮಗೇನು ಕೊಡಬೇಕು ಅಂತಂದ್ರೆ ಸುಮತಿಂ ವಾಯುದೇವೋ ವಿದಧ್ಯಾತ್ ಹೇಳಿದ. ಹಲೋ ಹಲೋ
ಹಲೋ, ಯಾರೋ ಫೋನ್ ಮತ್ತಿದ್ರು, ದಯವಿಟ್ಟು ಎರಡು ಮೀಟ್ ಹೊರೋಗಿ ದಯವಿಟ್ಟು. ಶುರು ಮಾಡಿ, ಕಂಟಿನ್ಯೂ ಮಾಡಿ ಆಚಾರ್ಯ.
ಅದ್ರಲ್ಲಿ ಬಂದು ಅದ್ರಲ್ಲಿ ಏನಂತಾರೆ ಕೊನೆಯಲ್ಲಿ ಅಂತಾರೆ ಸುಮತಿಂ ವಾಯುದೇವೋ ವಿದಧ್ಯಾತ್. ಯಾಕಂದ್ರೆ ವೀರ್ಯೋಧಾರ್ಯಾಂ ಗದಾಗ್ರ್ಯಾಂ ಅಯಮಿಗ ಸುಮತಿಂ ವಾಯುದೇವೋ ವಿದಧ್ಯಾತ್. ಈ ವಾಯುದೇವರು ನಮಗೇನ್ ಮಾಡಬೇಕು, ಸುಮತಿಂ ಜ್ಞಾನ ಸುಮತಿಂ, ಸುಮತಿ ಅಂದ್ರೆ ಒಳ್ಳೆ ಜ್ಞಾನವನ್ನ ಕೊಡಲಿ. ಸುಮತಿಂ ವಾಯುದೇವ ವಿದಧ್ಯಾತ್ ಅಧ್ಯಾತ್ಮ ಜ್ಞಾನ ನೇತ, ಅಧ್ಯಾತ್ಮ ಜ್ಞಾನ ಅಂತಾರೆ. ಇದೆಲ್ಲ ಹೇಳಿ ಎಂತ ಜ್ಞಾನವನ್ನು ಕೊಡಬೇಕು ಅಂದ್ರೆ ಅಧ್ಯಾತ್ಮ ಜ್ಞಾನವನ್ನ ಕೊಡಬೇಕು. ಅಧ್ಯಾತ್ಮ ಜ್ಞಾನ ಅಂದ್ರೆ ಏನು ಹಂಗತಂದ್ರೆ, ಒಂದು ಅಧ್ಯಾತ್ಮ ಜ್ಞಾನ ಅಂದ್ರೆ ಈ ಶರೀರದ ಜ್ಞಾನ, ವಿಜ್ಞಾನ, ಮನೋವಿಜ್ಞಾನ, ಜೀವದ ವಿಜ್ಞಾನ ಮತ್ತು ಈಶ್ವರ ವಿಜ್ಞಾನ, ಇದೆಲ್ಲ ಸೇರಿದ್ದು ಬಂದು ಅಧ್ಯಾತ್ಮ ಜ್ಞಾನ. ಯಾಕಂದ್ರೆ ಇದೊಂದು ದೊಡ್ಡ ಸಬ್ಜೆಕ್ಟ್, ಅಧ್ಯಾತ್ಮ ಜ್ಞಾನ ಎಂಬುದು ತುಂಬಾ ದೊಡ್ಡ ಸಬ್ಜೆಕ್ಟ್. ಅದರಲ್ಲಿ ಇರುವಂತ ನಾನು ಒಂದು ಈಗ ಬೇಕಾದ ಎಷ್ಟೋ ಅಷ್ಟೇ ಅರ್ಥ ಹೇಳ್ತೀನಿ ನಾನು. ಇದು ಶರೀರದ ವಿಜ್ಞಾನ ಮತ್ತು ಮನೋವಿಜ್ಞಾನ ಮತ್ತು ಜೀವದ ವಿಜ್ಞಾನ ಮತ್ತು ಈಶ್ವರದ ವಿಜ್ಞಾನ. ಈಶ್ವರದ ಜ್ಞಾನ, ವಿಜ್ಞಾನ ಅಂದ್ರೆ ಏನು, ಈಶ್ವರದ ಜ್ಞಾನ. ಇದು ಎಷ್ಟು ತಿಳಿಯಬೇಕು, ಇದಷ್ಟು ಯಾರು ಒಂದು ತಲೆಕೊಂಡಿದ್ದಾರೆಯೋ ಅವರು ಅಧ್ಯಾತ್ಮ ಜ್ಞಾನವನ್ನು ಕೊಡಬಲ್ಲರು. ಸೊ ಇದಮಿತ್ತಂ ತಂದು ಆಚಾರ್ಯರು ಬಂದು ತನ್ನ ಗ್ರಂಥದಲ್ಲಿ 37 ಗ್ರಂಥದಲ್ಲಿ ಇದರ ವಿವರಣೆಯನ್ನು ಬಂದು ಸಾಕಷ್ಟು ಕೊಟ್ಟು ಈ ನಾಲ್ಕು ಜ್ಞಾನವನ್ನ ಸೇರಿಕೊಂಡಿದ್ರೆ ಅದು ಅಧ್ಯಾತ್ಮ ಜ್ಞಾನ ಅಂಬಾದನ ಬಂದು ಇದಮಿತ್ತಂ ತಂದು ಆಚಾರ್ಯರು ಬಂದು ಅಲ್ಲೆಲ್ಲೆಲ್ಲಿ ಹೇಳಿಕೊಂಡಿದ್ದಾರೆ. ಸೊ ಅದಕ್ಕೆ ಇದು ಆಚಾರ್ಯರ ಮಾತ್ರ ಅನ್ವಯ ಆಗುತ್ತೆ, ಬೇರೆ ಯಾವ ಆಚಾರ್ಯನು ಇದು ಅನ್ವಯ ಆಗೋದಿಲ್ಲ. ಯಾಕಂದ್ರೆ ಬೇರೆ ಯಾವ ಆಚಾರನ ಬಂದು ಕೆಲವರು ಇದರಲ್ಲಿ ಬಂದು ಈಶ್ವರ ಜ್ಞಾನ ಕುರಿತು ಕೆಲವರು ಬಿಟ್ಟೇ ಬಿಡ್ತಾರೆ, ಕೆಲವರು ಒಂದು ಜೀವದ ಜ್ಞಾನ ಬಿಟ್ಟು ಬಿಟ್ಟೇ ಬಿಡ್ತಾರೆ. ಸೊ ಅದಕ್ಕೋಸ್ಕರ ಈ ನಾಲ್ಕನ್ನು ಒಂದು ಇದಮಿತ್ತಂತ ಹೇಳಿದವರು ಆಚಾರ್ಯ ಒಬ್ಬರೇ. ಸೊ ಅದಕ್ಕೋಸ್ಕರ ಈ ಅಧ್ಯಾತ್ಮ ಜ್ಞಾನ ಅಂಬುದು ಪೂರ್ಣ ಪ್ರಮಾಣದಲ್ಲಿ ಆಚಾರ್ಯರೇ ಅನ್ವಯ ಆಗುವಂತ ಒಂದು ಅಬ್ಜೆಕ್ಟಿವ್ ಅಂತಾರೆ ಅವರು. ನಮಗೆ ಅಂತ ಅಧ್ಯಾತ್ಮ ಜ್ಞಾನ ಇರುವಂತಹ ಆಚಾರರು ನಮಗೆ ಸುಮತಿಂ ಜ್ಞಾನ, ಅಧ್ಯಾತ್ಮ ಜ್ಞಾನವನ್ನ ನಮಗೆ ಕೊಡಲಿ. ಎಂತ ಜ್ಞಾನ ತಂದ್ರೆ ಅದೇ ಅಂದಲ್ಲ ಸುಮತಿಂ, ಸುಮತಿ ಒಳ್ಳ ಜ್ಞಾನವನ್ನ ಕೊಡಲಿ. ಅದೆಂತ ಜ್ಞಾನ ಬೇಕು ತಂದ್ರೆ ಅಧ್ಯಾತ್ಮ ಜ್ಞಾನವನ್ನ ನಮಗೆ ಕೊಡಲಿ. ಅಧ್ಯಾತ್ಮ ಜ್ಞಾನನೇತ ಅಂದ್ರೆ ಅದ ನಾಯಕರಾಗಿ ಕೂತುಕೊಂಡಿದ್ದಾರೆ. ಅಧ್ಯಾತ್ಮ ಜ್ಞಾನ ನಾಯಕರಾಗಿ ಕೂತುಕೊಂಡಿರುವಂತಹ ಈ ಆಚಾರರು ನಮಗೆ ಆ ಜ್ಞಾನವನ್ನ ಸುಮತಿಂ, ಅಧ್ಯಾತ್ಮ ಜ್ಞಾನವನ್ನ ಕೊಡಲಿ ಅಂತ. ಅದು ಮಾತ್ರ ಅಲ್ಲ, ಯತಿವರ ಮಹಿತ, ಇಷ್ಟು ಜನ ಇಷ್ಟು ತನಕ ವಾಯುದೇವರು ತಂದ್ರು, ಈಗ ಯತಿವರ ಮಹಿತ ತಂದ್ಬಿಟ್ರು. ಯಾಕಂದ್ರೆ ಆ ವಾಯುದೇವರೇ ಬಂದು ಇಲ್ಲಿ ಯತಿವರ ಮಹಿತ ಯತಿಶ್ರೇಷ್ಠರಾಗಿ ಕೂತುಕೊಂಡಿದ್ದಾರೆ. ಯತಿಶ್ರೇಷ್ಠರು ತಂದ್ರೆ ಎಲ್ಲಾ ಯತಿಗಳಿಂದ ಶ್ರೇಷ್ಠವಾಗಿರುವಂತಹ ಆಚಾರ್ಯರು ಇಲ್ಲಿ ಬಂದು ಮಧ್ವಾಚಾರ್ಯರ ಅವತಾರ ಮಾಡಿಕೊಂಡು ಕೂತುಕೊಂಡಿದ್ದಾರೆ. ಅಂತ ಯತಿಶ್ರೇಷ್ಠರಾದ ಆಚಾರ್ಯರು ನಮಗೆ ಸುಮತಿಂ ಒಳ್ಳೆ ಜ್ಞಾನವನ್ನ ಕೊಡಲಿ. ಅದೆಂತ ಜ್ಞಾನ ಅಂದ್ರೆ ಅಧ್ಯಾತ್ಮ ಜ್ಞಾನವನ್ನ ನಮಗೆ ಕೊಡಲಿ. ಭೂಮಿ ಭೂಷಾಮ ನಿರ್ಮೆ, ಅದು ಕೊನೆಯಲ್ಲಿ ಹೇಳಿ ಭೂಮಿ ಭೂಷ, ಈ ಭೂಮಿಗೆ ಬಂದು ಭೂಷಣವಾಗಿರುವಂತ ಆಚಾರ್ಯರು ನಮಗೆ ಒಳ್ಳೆ ಜ್ಞಾನವನ್ನ ಕೊಡಲಿ ಹಂಗತಂತಾರೆ. ಭೂಮಿ ಭೂಷಾಣ ಅಂದ್ರೆ ಭೂಮಿ ಭೂಷ ಅಂದ್ರೆ ಈ ಭೂಮಿಯಲ್ಲಿ ಬಂದು ಭೂಷಾಮಣಿಯಾಯಿ ಒಳ್ಳೆ ಜ್ಞಾನವನ್ನ ಕೊಡತಕ್ಕ ಒಂದು ಈ ಆಚಾರ್ಯರು ಈ ಭೂಮಿಯಲ್ಲಿ ಬಂದು ಮೆರೆದಾಡ್ತಾರೆ, ಎಂತ ಜ್ಞಾನವನ್ನ ಇಟ್ಕೊಂಡು ಮೆರೆದಾಡ್ತಾರೆ, ಅಂತ ಜ್ಞಾನವನ್ನ ನಮಗೆ ಅವರು ಕೊಡಲಿ. ಭೂಮಿ ಭೂಷಾಮ ನಿರ್ಮೆ, ಭೂಮಿಯಲ್ಲೇ ಮೆರೆದಾಡುವಂತ ಈ ಆಚಾರರು ನಮಗೆ ಒಳ್ಳೆ ಜ್ಞಾನವನ್ನ ಕೊಡ್ಲಿತಂತಾರೆ. ಸೊ ಇದಕ್ಕೆ ಉದ್ಯುತ್ ವಿದ್ಯುತ್ ಪ್ರಚಂಡ ನಿಜ ರುಚಿ ನಿಖರ ವ್ಯಾಪ್ತ ಲೋಕಾವಕಾಶ, ಈ ಲೋಕ ಈ ಬ್ರಹ್ಮಾಂಡದಲ್ಲಿ ಬಂದು ತನ್ನ ಕಾಂತಿಯಿಂದ ತುಂಬಿರುವಂತ ಆಚಾರರು ಅಥವಾ ಭೀಮಸೇನ ದೇವರು ಅಥವಾ ಹನುಮಂತ ದೇವರು ಅಥವಾ ವಾಯುದೇವರು ಬಂದು ಬಿಬ್ರತ್ ಭೀಮೋ ಭುಜೆಯು, ಈ ಶ್ರೇಷ್ಠವಾದ ಗದೆಯನ್ನ ಬಂದು ಭುಜೆಯಲ್ಲಿ ಇಟ್ಟುಕೊಂಡಿರುವಂತ ಭೀಮಸೇನ ದೇವರು ಮತ್ತು ವಾಯುದೇವರು ಮತ್ತು ಹನುಮಂತ ದೇವರು ಎಂತ ಅದು ಗದೆ ಅಂದ್ರೆ ಅದನಲ್ಲಿ ಬಂದು ಕಾಂತಿ ತುಂಬಿರುವಂತ ಸೂರ್ಯನಂತೆ ಮಿಂಚುವಂತೆ ಮಿಂಚಿನ ಹೊಳೆಯುವಂತೆ ಇರುವಂತ ಆ ಗದೆಯನ್ನು ಇಟ್ಕೊಂಡಿದ್ದಾರೆ. ಅಂತ ಆಚಾರ್ಯರು ಬಂದು ನಮಗೆ ಒಂದು ಜ್ಞಾನವನ್ನ ಕೊಡಲಿ, ಸುಮತಿ ಜ್ಞಾನ ಒಳ್ಳೆ ಜ್ಞಾನವನ್ನ ಕೊಟ್ಟು ನಮಗೆ ಅನುಗ್ರಹವನ್ನ ಮಾಡಲಿ. ಅವರು ಭೂಮಿ ಭೂಷಾಮ ನಿರ್ಮೆ, ಈ ಭೂಮಿಯಲ್ಲಿ ಮೆರೆದಾಡುವಂತ ಆಚಾರ್ಯರು ನಮಗೆ ಒಳ್ಳೆ ಜ್ಞಾನವನ್ನ ಕೊಡಲಿ ಅಂತಾರೆ. ಇದು ಎರಡನೇ ಶ್ಲೋಕ ಆಯ್ತು. ಆಮೇಲೆ ಒಂದು ಮೂರನೇ ಶ್ಲೋಕ ಹೋಗ್ತೀನಿ. ಇದರಲ್ಲಿ ಬಂದು ಸಂಸಾರೋತ್ತಾಪ ನಿತ್ಯೋ ಪಚಮತ ಸತಯ ಸ್ನೇಹ ಸಂಬಭೂರ ಅಂಬುಪೂರ ಪ್ರೋದ್ಯದ್ ವಿದ್ಯಾನ ವಿದ್ಯಾ ದ್ಯುತಿಮಣಿಕಿರಣ ಶ್ರೇಣಿ ಸಂಭೂರಿದಾಶಃ ಶ್ರೀವತ್ಸಾಂ ಕಾದಿವಾಸೋ ಚಿತತರ ಸರಳ ಶ್ರೀಮದಾನಂದ ತೀರ್ಥ ಕ್ಷೀರಾಂಬೋದರ್ ವಿಪಿಂದ್ಯಾತ್ ಭವದನವಿಧಂ ಭವತ್ ಅನಭಿಮತಂ ಭೂರಿಮೇ ಭೂತಿ ಹೇತು. ಇದೇನಂತಾರಂದ್ರೆ ಹಿಂದೆ ಬಂದು ಭೂಮಿ ಭೂಷಾಮ ನಿರ್ಮೆ ಅಂದ್ರು, ಈ ಭೂಮಿಯ ಮಾಣಿಕ್ಯದಂತೆ ಇರುವಂತಹ ಆಚಾರ ಅಂತ ಹೇಳಿದ್ರು. ಇಲ್ಲಿ ಬಂದು ಆಚಾರನ ಬಂದು ಒಂದು ಉಪಮಾನ ಕೊಡ್ತಾರೆ. ಏನು ಉಪಮಾನ ಅಂದ್ರೆ ಕ್ಷೀರಾಂಬೋದರ್ ವಿಪಿಂದ್ಯಾತ್ ಭವದ ಅನಭಿಮತಂ ಭೂರಿಮೇ ಭೂತಿ ಹೇತು ಅಂತಾರೆ. ಒಂದು ಕ್ಷೀರ ಸಮುದ್ರಕ್ಕೆ ಬಂದು ಒಂದು ಉಪಮಾನವನ್ನ ಕೊಡ್ತಾರೆ. ಕ್ಷೀರ ಸಮುದ್ರದಲ್ಲಿ ಏನಿದೆ ಹಾಗಂತ ಹೇಳಿದ್ರೆ, ಕ್ಷೀರ ಸಮುದ್ರದಲ್ಲಿ ಬಂದು ನೀರು ಇರ್ತದೆ ಮತ್ತು ಅದನಲ್ಲಿ ಬಂದು ಮುತ್ತು ಮಾಣಿಕ್ಯಗಳು ಇರ್ತದೆ ಮತ್ತು ಅಲ್ಲಿ ಭಗವಂತ ಇರ್ತಾನ, ಕ್ಷೀರ ಸಮುದ್ರದಲ್ಲಿ ಭಗವಂತ ಇರ್ತಾನ. ಸೊ ಆಚಾರನ ಬಂದು ಇದಕ್ಕೆ ಆಚಾರನ ಬಂದು ಕಂಪೇರ್ ಮಾಡಿ ಉಪಮಾನ ಕೊಟ್ಟು, ಆಚಾರ ಹೃದಯದಲ್ಲಿ ಯಾರಿದ್ದಾರೆ, ಆಚಾರನಲ್ಲಿ ನೀರು ತಂದ್ರೆ ಅಂಬುಪೂರ ತಂದ್ರೆ ಅದರಲ್ಲಿ ಆಚಾರ್ಯ ಹಾಗೆ ಅಂಬುಪೂರ ಆಗ್ತಾರೆ, ಅದು ಮುತ್ತು ಮಣಿಗಳು ಮುತ್ತು ಮಾಣಿಕಗಳು ಇದೆ ತಂದ್ರೆ ಮುತ್ತು ಮಾಣಿಕಕ್ಕೆ ಆಚಾರ್ಯ ಏನು ಉಪಮಾನ ಕೊಡಬಹುದು ಹಾಗಂತಂದು ಈ ಶ್ಲೋಕದಲ್ಲಿ ಹೇಳ್ತಾರೆ. ಸೊ ಇದರಲ್ಲಿ ಬರೀ ಆಚಾರನ ಬಂದು ಇಡೀ ಬಂದು ಒಂದು ಕ್ಷೀರ ಸಮುದ್ರಕ್ಕೆ ಬಂದು ಉಪಮಾನವನ್ನ ಕೊಟ್ಟು ಅಲ್ಲಿ ಏನೇನಿದೆ, ಆಚಾರದಲ್ಲಿ ಏನೇನಿದೆ ಎಂಬುದನ್ನ ನೋಡುವಂತಹದ್ದೇ ಈ ಶ್ಲೋಕದ ಒಂದು ತಾತ್ಪರ್ಯ. ಇದರ ಮುಂದೆ ನಾನು ಪದಚ್ಛೇದ ಮಾಡ್ತೀನಿ. ಸಂಸಾರ ಉತ್ತಾಪ ನಿತ್ಯ ಉಪಶಮ ಸದಯ ಸ್ನೇಹ ಹಾಸ ಅಂಬುಪೂರ ಪ್ರೋದ್ಯತ್ ವಿದ್ಯಾ ಅನವಧ್ಯ ದ್ಯುತಿಮಣಿಕಿರಣ ಶ್ರೇಣಿ ಸಂಪೂರಿ ದಾಶ ಹಂಗಂಬದು ಈ ಫಸ್ಟ್ ಪೂರ್ವ ಶ್ಲೋಕಕ್ಕೆ ಇರುವಂತ ಪೂರ್ವಾರ್ಥಕ್ಕೆ ಇರುವಂತ ಪದಚ್ಛೇದ. ಇದೇನಂತ ಅಂದ್ರೆ ಸಂಸಾರೋತ್ತಾಪ ನಿತ್ಯೋ ಪಶಮತ ಸತಯ ಉತ್ತಾಪ ನಿತ್ಯ ಪಶಮತ ಸತಯ. ಉತ್ತಾಪ ತಂದ್ರೆ ತುಂಬಾ ಕಷ್ಟ. ತಾಪ ಅಂದ್ರೆ ಕಷ್ಟಗಳು, ಉತ್ತಾಪ ಅಂದ್ರೆ ಕಷ್ಟದಲ್ಲಿ ಮುಳುಗಿರುವಂತ ಈ ಜನಾಂಗಕ್ಕೆ, ಸಂಸಾರದಲ್ಲಿ ಮುಳುಗಿ ಈ ಕಷ್ಟವನ್ನ ಕಷ್ಟದಲ್ಲಿ ಇರುವಂತ ಈ ಜನಾಂಗಕ್ಕೆ, ಉತ್ತಾಪ ನಿತ್ಯ ನಿತ್ಯದಲ್ಲಿ ಇರುವಂತ ಈ ಕಷ್ಟದಲ್ಲಿ ಸಂಸಾರದಲ್ಲಿ ಉತ್ತಾಪ ನಿತ್ಯದ ಇರುವಂತ ಸದಯ ಸ್ನೇಹ ಸಂಭವರೆ ಆಚಾರ ಒಂದು ನಕ್ಕಿ ಬಿಟ್ಟರೆ ಸಾಕುತ್ತೆ ಈ ಅಷ್ಟು ಕಷ್ಟವನ್ನು ಪರಿಹಾರವನ್ನ ಮಾಡತಕ್ಕಂತ ಮಾಡ್ಲಿಕ್ಕೆ ಯೋಗ್ಯತೆ ಇರುವಂತ ಆಚಾರರು ಅಂತಾರೆ. ಅವ್ರ ಅಂತ ಎಂತ ಆಚಾರ ಅಂತಂದ್ರೆ ಅದರಲ್ಲಿ ಸದಯ ಸ್ನೇಹ ಸಂಭವರೆ ಹಾಸ ಸ್ನೇಹ ಅದು ಸದಯ ಅಂದ್ರೆ ತುಂಬಾ ಸ್ನೇಹವಾಗಿ ಇದ್ದುಕೊಂಡು ಮುಗುಳು ನಗೆಯಿಂದ ಎಲ್ಲಾ ಕಷ್ಟವನ್ನು ಪರಿಹಾರ ಮಾಡತಕ್ಕಂತ ಆಚಾರರು ಅಂತಾರೆ. ಇಲ್ಲಿ ಬಂದು ಸ್ನೇಹಹಾಸ ಅಂದ್ರೆ ಹಾಸ ಬಂದು ಯಾರೆಂದು ಇದು ಒಂದು ಮುಖ್ಯವಾದ ಒಂದು ಗುಣ ಅಂತ ಹೇಳಬಹುದು. ಯಾಕಂದ್ರೆ ಯಾರು ಬಂದು ಈ ಎಂತ ಎದೆಗಳು ಇದ್ರೂ ಸರಿ ಅವರು ನಾವು ಒಂದು ಯಾವಾಗ ಸಿಡುಕುಮಾರೆ ಮಾಡಬಾರದು. ಅದೇ ಇಲ್ಲಿ ತಾತ್ಪರ್ಯ ಅಂದ್ರೆ ಸಿಡುಕುಮಾರೆ ಮಾಡಬಾರದು. ಒಳ್ಳೆ ಆ ಮಂದಹಾಸದಿಂದ ಅವ್ರ ಕಷ್ಟವನ್ನ ಪರಿಹಾರ ಮಾಡ್ಲಿಕ್ಕೆ ಯೋಗ್ಯತೆ ಇರುವಂತ ಇರಬೇಕು, ಅದು ಇರುವಂತ ಆಚಾರ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿದ್ರೆ ಎಷ್ಟೋ ರೆಫರೆನ್ಸಸ್ ಇದೆ ಇದರಲ್ಲಿ. ಯಾಕಂದ್ರೆ ಭಾಗವತದಲ್ಲಿ ಹೇಳ್ತಾರೆ, ಭಾಗವತದಲ್ಲಿ ನೋಡಿದ್ರೆ ಆಸಂಹರೇ ರವನತ ಅಖಿಲ ತೀವ್ರ ಶೋಕ ಶೋಕಾಶ್ರು ಸಾಗರ ವಿಶೋಷನ ಮತ್ಯುದಾರಂ. ಈ ಕಪಿಲ ತತ್ವದಲ್ಲಿ ಹೇಳಾವಳೆ ಮಂದಹಾಸದಿಂದ ತುಂಬಿರುವಂತ ಭಗವಂತ ಅವ ಎಂತ ಕಷ್ಟವನ್ನ ಪಡಿತಾ ಅಂದ್ರೆ ಶೋಕಾಶ್ರು ಸಾಗರ, ಸಾಗರ ಅಂದ್ರೆ ಈ ಸಮುದ್ರದಲ್ಲಿ ಮುಳುಗಿ ಈ ಶೋಕ ಈ ಕಷ್ಟದಿಂದ ಸಮುದ್ರದಲ್ಲಿ ಮುಳುಗಿ ಎಷ್ಟೆಷ್ಟು ಕಷ್ಟ ಪಡ್ತಾರಿಯೋ ಆ ಕಷ್ಟವನ್ನ ಬಂದು ಜಸ್ಟ್ ಅವ್ರ ಮಂದಹಾಸ ನೋಡಿ ಒಂದು ಮುಗುಳು ನಗೆಯಿಂದ ಅಷ್ಟು ಕಷ್ಟವನ್ನು ಪರಿಹಾರ ಮಾಡುವಂತ ಭಗವಂತ ಅಂದ್ಬಿಟ್ಟು ಭಾಗವತದಲ್ಲಿ ಹೇಳ್ತಾರೆ. ಅದೇ ಇಲ್ಲಿ ನೋಡಿದ್ರೆ ಮಂದಹಾಸ ಮೃದು ಸುಂದರ ನನಂ ನಂದ ನಂದನ ಮತೀಂದ್ರಿಯ ಕೃತಿಂ ಅಂದ್ರು. ಈ ಕೃಷ್ಣವನ್ನ 9ನೇ ಸರ್ಗದಲ್ಲಿ ಈ ಎಂತ ಕೃಷ್ಣವನ್ನ ಬಂದು ಇವರು ಪ್ರತಿಷ್ಠೆ ಮಾಡಿದರು ಆಚಾರ್ಯರು ಅಂತ ಹೇಳವಳೆ ತುಂಬಾ ಮಂದಹಾಸ ತುಂಬಿರುವಂತಹ ಕೃಷ್ಣವನ್ನ ಎಂತ ಕಷ್ಟವನ್ನು ಪರಿಹಾರ ಮಾಡುವಂತ ಆ ಕೃಷ್ಣವನ್ನ ಬಂದು ಅಲ್ಲಿ ಪ್ರತಿಷ್ಠಾ ಮಾಡಿದರು. ಸೊ ಅದೇ ತರ ಇಲ್ಲಿ ಬಂದು ನಮ್ಮ ದ್ವಾದಶದಲ್ಲಿ ಬಂದು ಪೂರ್ಣಾನಂದ ಸುಖೋದ್ಭಾಸಿ ಮಂದಸ್ಮಿತ ಮದೀಶಿತು ಆ ಗೋವಿಂದ ಸದಾದಿತ್ಯಂ ನಿತ್ಯಾನಂದ ಪದಪ್ರದಂ. ಆ ಗೋವಿಂದವನ್ನ ನೋಡಿಬಿಟ್ರೆ ಸಾಕು ನಮ್ಗೆ ಎಲ್ಲಾ ಕಷ್ಟವನ್ನು ಪರಿಹಾರ ಆಗತ್ತೆ. ಸೊ ಅದಕ್ಕೆ ಆ ಅಂತ ಮುಗುಳು ನಗೆಯಿಂದ ತನ್ನ ಕಷ್ಟವನ್ನ ತನ್ನ ಯಾರಿಂದ ತನಗೆ ಶರಣ ಹೊಂದಿದರೋ ಅವ್ರ ಕಷ್ಟವನ್ನ ಪರಿಹಾರ ಮಾಡುವಂತ ಆಚಾರ್ಯರು ಮಂದಹಾಸವೇ ಆಚಾರ್ಯರ ಒಂದು ಅಂಬುಪೂರ. ಅಂಬುಪೂರ ಅಂದ್ರೆ ಜಲರಾಶಿ. ಯಾಗ ಸಮುದ್ರದಲ್ಲಿ ಬಂದು ಜಲ ಇರ್ತದೆ ನೀರು ಇರ್ತದೆಯೋ ಅದು ನೀರು ಯಾವಾಗಲೂ ತುಂಬಿಕೊಂಡಿರ್ತದೆ, ಅದರಲ್ಲಿ ಸ್ವಲ್ಪ ಕೂಡ ಕಡಿಮೆ ಆಗೋದಿಲ್ಲ. ಅದೇ ತರ ಆಚಾರ್ಯರ ಮಂದಹಾಸ ಯಾವಾಗ ತುಂಬಿಕೊಂಡಿತ್ತು ಯಾರು ಬಂದು ಅವ್ರನ್ನ ಒಂದು ಶರಣ ಹೊಂದಿರೋ ಅವರಿಗೆ ಬಂದು ಆ ಮಂದಹಾಸದಿಂದ ಅವರ ಕಷ್ಟವನ್ನ ಪರಿಹಾರ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಅಂಬುಪೂರಕ್ಕೆ ಬಂದು ಮಂದಹಾಸವನ್ನ ಬಂದು ಕಂಪೇರ್ ಮಾಡ್ತಾರೆ. ಆಮೇಲೆ ಅದರಲ್ಲಿ ಇದು ಮೇಳ ಇರುವಂತಹದ್ದು, ಒಳಗೆ ಹೋಗಬೇಕಲ್ಲ, ಮುತ್ತು ರತ್ನಗಳು ಇದೆ. ಇಲ್ಲಿ ಮುತ್ತು ರತ್ನಗಳು ಯಾವ್ದಿದೆ ಹಂಗದಂದ್ರೆ ಪ್ರೋದ್ಯದ್ವಿದ್ಯಾನವಧ್ಯ ದ್ಯುತಿಮಣಿಕಿರಣ ಶ್ರೇಣಿ ಸಂಪೂರಿದಾಸ. ಪ್ರೋದ್ಯದ್ವಿದ್ಯಾ ಯಾಕಂದ್ರೆ ನವೀನವೀನವಾದ ಆಚಾರ್ಯರು ಬಂದು ಎಷ್ಟೋ ಬಂದು ಐತ್ರೇಯ ಉಪನಿಷತ್ ಭಾಷ್ಯ ಐತ್ರೇಯ ಉಪನಿಷತ್ತು ಅದರ ಮೇಲೆ ತುಂಬಾ ಪ್ರೀತಿ ಇದೆ ಅವರಿಗೆ. ಅವ್ರು ಎಲ್ಲೆಲ್ಲೋ ಬಂದು ಎಷ್ಟೆಷ್ಟೋ ಸಲ ಪಾರಾಯಣ ಮಾಡಿದ್ದಾರೆ. ಎಷ್ಟು ಸಲ ಪಾರಾಯಣ ಮಾಡಿ ಯಾವ್ದು ಐತೇರೇ ಮಾತ್ರ ಇಲ್ಲ, ಯಾವ ಒಂದು ಇದಾಗ್ಲಿ ಸೂಕ್ತವಾಗಿರ್ಲಿ ಯಾವ ಒಂದು ಬ್ರಹ್ಮಸೂತ್ರವಾಗಿರ್ಲಿ ಇಲ್ಲ ಬೇರೆ ಯಾವ ಭಾಷೆಯಾದ್ರೂ ಸರಿ ಆಚಾರ ಒಂದೊಂದ್ಸಲ ಪಾರಾಯಣ ಮಾಡವಳನ್ನು ಒಂದೊಂದ್ಸಲ ಉಪನ್ಯಾಸ ಮಾಡವಳನ್ನು ಅದು ಒಂದು ನವೀನವೀನವಾದ ಬಂದು ಅದು ಅರ್ಥಗಳನ್ನು ಕೊಡುವಂತ ಒಂದು ಉಪನ್ಯಾಸವಾಯಿತು. ಅದನ್ನ ಒಂದು ತೆಗೆದು ಮಾಡಿದ ಆಚಾರ ತುಂಬಾ ವರ್ಣನೆ ಮಾಡ್ತಾರೆ. ಬಟ್ ಇದ್ರೂ ಅವ್ರು ಎಷ್ಟೆಷ್ಟೋ ಒಂದು ಪ್ರವಚನ ಮಾಡಿದ್ರು ನಿನ್ನೆ ನೋಡಿದಂಗೆ ಇವತ್ತಲ್ಲ, ಇವತ್ತೊಂದು ಹೊಸ ಅರ್ಥವನ್ನು ಕೊಡ್ತಾ ಇದ್ರು. ಒಂದೊಂದು ಸಲ ನೋಡಾವಲ್ಲೂ ಅದು ಅದಕ್ಕೆ ಒಂದು ಹೊಸ ಮುಖಗಳು. ಸೊ ಅದು ಹೇಗಂತ ಹೇಳಿದ್ರೆ ಇಲ್ಲಿ ಬಂದು ಪ್ರೋದ್ಯದ್ ವಿದ್ಯಾನ ವಿದ್ಯಾ ದ್ಯುತಿಮಣಿ ಕಿರಣ ಶ್ರೇಣಿ ಅದು ಒಂದು ದ್ಯುತಿಮಣಿ ಕಿರಣ ಶ್ರೇಣಿ ಸಂಪೂರಿದಾಸ. ದ್ಯುತಿಮಣಿ ಆ ಮಾಣಿಕ್ಯದಂತ ಮಾಣಿಕ್ಯದೆ ಅದು ಇದನ್ನಲ್ಲಿ ಈ ಸಮುದ್ರದಲ್ಲಿ ಒಳಗೆ ಹೋದ್ರೆ ಮುತ್ತು ಮಾಣಿಕ್ಯಗಳು ಇದೆ. ಅದು ಒಂದು ಯಾವಾಗ ಒಂದು ಕಿರಣಗಳು ತನ್ನ ಹೊಳಿಯುವಂತಹ ಕಿರಣಗಳ ಬಂದು ಯಾವಾನ ಹಬ್ಬಿಸ್ತಾ ಇದೆ, ಎಲ್ಲಾ ದಿಕ್ಕುಗಳಿಗೆ ಹಬ್ಬಿಸ್ತಾ ಇದೆ. ಅದೇ ತರ ಒಂದು ಆಚಾರ್ಯ ಏನ್ ಮಾಡಿದ್ರು ಈ ಪ್ರವಚನ ಎಂಬ ಒಂದು ಕಿರಣಗಳನ್ನ ಬಂದು ಜ್ಞಾನ ಕೊಡುವಂತ ಪ್ರವಚನ ಎಂಬ ಆ ಕಿರಣಗಳನ್ನ ಬಂದು ಎಲ್ಲ ದಿಕ್ಕು ದಿಕ್ಕಿಗೆ ಬಂದು ಅವರು ಹಬ್ಬಿಸ್ತಾ ಇದ್ರು. ಅದೇ ಬಂದು ಈ ಮುತ್ತು ಮಾಣಿಕ್ಯವೇ ಬಂದು ಆಚಾರ ಮಾಡಿದ ಆಚಾರ ಮಾಡುವಂತ ಪ್ರವಚನಕ ಬಂದು ಆಚಾರ ಪ್ರವಚನದಲ್ಲಿ ಬಂದು ನಿತ್ಯ ನಿತ್ಯ ಬಂದು ಒಂದೊಂದು ಸಲ ಮಾಡೋಳು ಹೇಗಾದ್ರು ಬಂದು ಅದು ಹೊಸ ಹೊಸ ಅರ್ಥಗಳನ್ನ ಕೊಡ್ತಾ ಇತ್ತು. ಅದೇ ತರ ಬಂದು ಸಮುದ್ರದಲ್ಲಿ ಬಂದು ಇರುವಂತಹ ಕಿರಣಗಳು ಬಂದು ಹಬ್ಬಿಸ್ತಾ ಇದೆ ತಂದ್ಬಿಟ್ಟು ತನ್ನ ಮುತ್ತು ಮಾಣಿಕ್ಯ ಅಂತ ಕಿರಣಗಳಿಗೆ ಬಂದು ಆಚಾರ ಜ್ಞಾನವನ್ನ ಪ್ರಚಾರ ಮಾಡುವಂತ ಆಚಾರ್ಯರ ಒಂದು ಪ್ರವಚನಕ್ಕೆ ಬಂದು ಇಲ್ಲಿ ಉಪಮಾನವನ್ನು ಕೊಡ್ತಾರೆ. ಆಮೇಲೆ ಬಂದು ಎಲ್ಲ ಆಯ್ತು, ಅಲ್ಲಿ ಭಗವಂತ ಇರಬೇಕಲ್ಲ, ಅದಕ್ಕೆ ಅಂತಾರೆ ಶ್ರೀವತ್ಸಾಂಗಾದಿ ಶ್ರೀವತ್ಸಾಂಗ ಆದಿವಾಸ ಚಿತಸರ ಸರಳ ಶ್ರೀಮದಾನಂದ ತೀರ್ಥ ಕ್ಷೀರಾಂಬೋಧಿ ವಿಭಿಂದ್ಯಾತ್ ಭಗವತ್ ಅನಭಿಮತಂ ಭೂರಿಮೇ ಭೂತಿ ಹೇತು ಅನ್ನ ಪದಚ್ಛೇದವನ್ನು ಮಾಡಿದ್ದೇನೆ. ಶ್ರೀವತ್ಸಾಂಗ, ಶ್ರೀವತ್ಸ ಅಂದ್ರೆ ಶ್ರೀವತ್ಸ ಚಿಹ್ನೆಯನ್ನೇ ಇರುವಂತಹ ಭಗವಂತ ಅದರ್ಥ, ಚಿಹ್ನೆಯಿಂದ ಇರುವಂತಹ ಭಗವಂತ. ಅವನು ಒಂದು ಭಗವಂತನಲ್ಲಿ ಬಂದು ಆದಿವಾಸ ಶ್ರೇಷ್ಠವಾದ ವಾಸಸ್ಥಳ ಬಂದು ಭಗವನ್ ಆಚಾರ್ಯ ಹೃದಯ, ಆಚಾರ ಹೃದಯ ಬಂದು ಅದಕ್ಕಿಂತ ಒಂದು ಶ್ರೇಷ್ಠವಾದ ವಾಸಸ್ಥಳ ಇಲ್ಲವೇ ಇಲ್ಲ. ಸೊ ಹೇಗೆ ಬಂದು ಸಮುದ್ರದಲ್ಲಿ ಬಂದು ಕ್ಷೀರ ಸಮುದ್ರದಲ್ಲಿ ಭಗವಂತ ಇರ್ತಾನೆಯೋ ಇಲ್ಲ ಕ್ಷೇತ್ರದೀಪದಲ್ಲಿ ಭಗವಂತ ಇರ್ತಾನೆಯೋ ಸದಾ ಸರ್ವಕಾಲ ಇರ್ತಾನೆಯೋ, ಆಚಾರ್ಯರ ಬಂದು ಹೃದಯದಲ್ಲಿ ಭಗವಂತ ಸದಾ ಸರ್ವಕಾಲ ಇದ್ದ, ಅದೇ ಶ್ರೀವತ್ಸಾಂಗ ಹಂಗಂತಾರೆ. ಆದಿವಾಸು ಚಿತದರ ಸರಳ ಶ್ರೀಮದಾನಂದ ತೀರ್ಥ, ಶ್ರೀಮದಾನಂದ ತೀರ್ಥರ ಹೃದಯದಲ್ಲಿ ಅವನು ಭಗವಂತ ಯಾವಾಗಲೂ ಇರ್ತಾನ. ಯಾಕಂದ್ರೆ ಶ್ರೀವತ್ಸಾಂಗ ಅಂತಂದ್ರೆ ಇದು ಒಂದು ಅರ್ಥವನ್ನು ಮಾಡಬೇಕು. ಶ್ರೀವತ್ಸ ಅಂದ್ರೆ ಶ್ರೀವತ್ಸ ಚಿಹ್ನೆಗೆ ಇರುವಂತಹ ಭಗವಂತ, ಅದು ಒಂದು ಅರ್ಥ. ಮತ್ತು ಶ್ರೀ ಮತ್ತು ವತ್ಸ, ಶ್ರೀ ಅಂದ್ರೆ ಶ್ರೀವತ್ಸ ಅಂದ್ರೆ ಮಗ ತರ್ಥ, ವತ್ಸ ಅಂದ್ರೆ ಮಗ, ಶ್ರೀ ಅಂದ್ರೆ ಲಕ್ಷ್ಮಿ. ಲಕ್ಷ್ಮಿ ಮತ್ತು ವತ್ಸ ಅಂದ್ರೆ ಮಗನ್ನ ವಾಯುದೇವರನ್ನ ಎಡದೊಡೆಯಲ್ಲಿ ಮತ್ತು ಬಲದೊಡೆಯಲ್ಲಿ ಕೂರಿಸಿಕೊಂಡಿರುವಂತಹ ಭಗವಂತ ಅದರ್ಥ. ಶ್ರೀವತ್ಸ ಅಂದ್ರೆ ಭಗವಂತನ ಇದರಲ್ಲಿ ಯಾವಾನು ಬಂದು ಜೊತೆಯಲ್ಲಿ ಬಂದು ಲಕ್ಷ್ಮಿ ಇರ್ತಾಳೆ, ಅವಳು ಬಂದು ಅವಳ ಮಗನ ಇರುವಂತಹ ವಾಯುದೇವರನ್ನ ಯಾವಾನು ಕೂರಿಸಿಕೊಂಡಿರುವಂತಹ ಭಗವಂತ, ಹಾಗೂ ಅರ್ಥ ಆಯ್ತು. ಸೊ ಶ್ರೀವತ್ಸ ಅಂದ್ರೆ ಶ್ರೀ ಮತ್ತು ವತ್ಸ, ಭಗವಂತನ ಮತ್ತು ವಾಯುದೇವರನ್ನ ಎಡತೊಡೆಯಲ್ಲಿ ಬಲದೊಡೆಯಲ್ಲಿ ಯಾವಾನು ಕೂಡಿಸಿಕೊಂಡಿರುವಂತ ಭಗವಂತ, ಹಾಗತನ ಅರ್ಥ ಆಗ್ತದೆ. ಸೊ ಶ್ರೀವತ್ಸ ಅವನ ಅಂಗ ಅಂತಂದ್ರೆ ಅವನ ತೊಡೆ, ತೊಡೆಯಲ್ಲಿ ಇರುವಂತ ಭಗವ ಅದು ವಾಯುದೇವರು ಯಾವಾನು ಇರ್ತಾರೆ, ಯಾವಾಗ ವಾಸವಾಗಿರ್ತಾರೆ ಹಂಗ ತುಂಬಕ್ಕೋಸ್ಕರ ಶ್ರೀವತ್ಸ ಅಂಗ. ಅತಿವಾಸ ಚಿತದರ ಸರಳ ಶ್ರೀಮದಾನಂದ ತೀರ್ಥ ಕ್ಷೀರಾಂಬೋಧಿ ವಿಭಿಂದ್ಯಾತ್ ಭವತ್ ಅನಭಿಮತಂ ಅದಂತಾರೆ. ನಂಗ ಬಂದು ಅನಭಿಮತಂ ಅಂತಂದ್ರೆ ಭೂರಿ ಮೇ ಭೂರಿ ಹೇತು ಅಂತಾರೆ. ಮೇ ಭೂರಿ ಹೇತು ಅಂತಂದ್ರೆ ನಂಗ ಬಂದು ಅವರು ಬಂದು ಒಳ್ಳೆ ಭೂತಿ ಅಂದ್ರೆ ಒಂದು ಪ್ರಸಾದ, ನಂಗ ಬಂದು ಪ್ರಸಾದ ಅಂತಂದ್ರೆ ನಂಗೆ ಮೋಕ್ಷವನ್ನ ಕೊಟ್ಟಿರುವಂತ ಆಚಾರ್ಯರು ನಿಮಗೇನು ಬಂದು ಒಳ್ಳೆ ಜ್ಞಾನವನ್ನು ಒಳ್ಳೆ ಪ್ರಸಾದವನ್ನ ಅನಭಿಮತಂ, ಅನಭಿಮತಂ ಅಂದ್ರೆ ನಾವೇ ಒಂದು ಬಯಸಲಾದ ಯಾವ್ದು ನಾವು ಬಯಸ ನಮ್ಮ ಕೇಡುಗಳು ತರ್ತ ನಾವ್ ಯಾವ್ದು ಬಯಸಿ ನಮ್ಮ ಬಯಸಲಾಂಗೆ ಯಾವ್ದು ನಮಗೆ ಬರ್ತದೋ ಅದೇ ಅನಭಿಮತಂ. ಅಭಿಮತ ಅನಭಿಮತ, ನಾವು ಯಾವ್ದು ಬಯಸ ನಾವು ಯಾವ್ದನ್ನ ಬಯಸಲಾಂಗೆ ನಮಗೆ ಬರ್ತದೆಯೋ ಅದೇ ಕೇಡು ಅಜ್ಞಾನ ಮತ್ತು ಎಲ್ಲ ಈ ಅದೆಲ್ಲ ಒಂದು ಅನಭಿಮತಂ. ಆ ಅನಭಿಮತಂ ಬಂದು ನಮಗೆ ಬರ್ತೆ ಅದು ನಾವು ಬಯಸಲದೇ ಬರ್ತೆ, ಆ ಅನಭಿಮತವನ್ನ ಆಚಾರ್ಯರು ಬಂದು ನಮಗೆ ಪರಿಹಾರವನ್ನ ಮಾಡಲಿ. ಆ ಶ್ರೀರಾಂಬೋಧರಿ ವಿಭಿಂದ್ಯಾತ್, ವಿಭಿಂದ್ಯಾತ್ ಅಂದ್ರೆ ಅದನ್ನ ಒಂದು ಇಲ್ಲದಂತೆ ಮಾಡಲಿ, ಅದನ್ನ ಒಂದು ನಾಶ ಮಾಡಲಿ. ವಿಭಿಂದ್ಯಾತ್ ಯಾವ್ದನ್ನ ನಾಶ ಮಾಡಲಿ ಅಂದ್ರೆ ಅಭಿಮತಂ, ಅಭಿಮತ ನಾವು ಯಾವ್ದು ಬಂದು ನಾವು ಬಯಸದಂತೆ ಬರ್ತಿದೆಯೋ ಅದನ್ನ ಬಂದು ವಿಭಿಂದ್ಯಾತ್ ಅದನ್ನ ನಾಶವನ್ನ ಮಾಡಲಿ. ಎದಕ್ಕೆ ಹೇಳಿದ್ರೆ ನಂಗ ಭೂರಿ ಮೇ ಭೂತಿ ಮೇ ಭೂತಿ ಹೇತು, ನಂಗ ಜ್ಞಾನವನ್ನ ಕೊಟ್ಟು ನಂಗ ಪ್ರಸಾದವನ್ನ ನಂಗ ಮೋಕ್ಷವನ್ನ ಕೊಟ್ಟು ನಂಗ ಒಳ್ಳೆ ಸುಮತಿಯನ್ನ ಕೊಟ್ಟ ಆಚಾರ್ಯರು ನಿಮಗೇನು ಬಂದು ಯಾವ ಒಂದು ಕೇಡು ಬರ್ತೀಯೋ ಆ ಕೇಡವನ್ನ ಬಂದು ನಾಶವನ್ನ ಮಾಡಲಿ ಹಂಗ ತಂದ್ಬಿಟ್ಟು ತ್ರಿವಿಕ್ರಮಂಡಿತ ಆಚಾರ್ಯ ಬಂದು ಕೊನೆಯಲ್ಲಿ ಬಂದು ಭೂರಿಮೇ ಭೂತಿ ಹೇತು ಹಂಗತ ಇದನ್ನ ಮುಗಿಸ್ತಾರೆ. ಸೊ ಇದಕ್ಕೆ ಬಂದು ಇದನ್ನಲ್ಲಿ ನಾನೇ ಹೇಳಿದಲ್ಲ, ಇದು ಬಂದು ಇಡೀ ಆಚಾರನ ಬಂದು ಕ್ಷೀರ ಸಮುದ್ರಕ್ಕೆ ಬಂದು ಒಂದು ಉಪಮಾನವನ್ನ ಕೊಟ್ಟು ಕ್ಷೀರ ಸಮುದ್ರದಲ್ಲಿ ಬಂದು ಯಾರಿದ್ದಾನ ಭಗವಂತ ಇದ್ದಾನ, ಮುತ್ತು ಮಣಿಗಳು ಇದೆ ಮತ್ತು ಅಲ್ಲಿ ಕ್ಷೀರ ಅದು ಅಂಬುಪೂರ ಅದು ಜಲರಾಶಿ, ಜಲರಾಶಿ ಇದೆ, ಈ ಜಲರಾಶಿ ಬಂದು ಮುಗುಳು ನಗೆಯೇ ಬಂದು ಜಲರಾಶಿಯ ಬಂದು ಉಪಮಾನ ಕೊಟ್ಟು ಮತ್ತು ಮುತ್ತು ಮಾಣಿಕ್ಯಕ್ಕೆ ಬಂದು ಆಚಾರ್ಯ ಬಂದು ಕೊಡುವಂತ ದಿನೇ ದಿನೇ ಬಂದು ಅವರು ಕೊಡುವಂತ ಪ್ರವಚನಕ್ಕೆ ಬಂದು ಒಂದು ಜ್ಞಾನ ಒಂದು ಜ್ಞಾನದ ಮುಖ ದಿನ ದಿನ ಒಂದೊಂದು ಮುಖದಲ್ಲಿ ಬಂದು ಅವರು ಪ್ರವಚನ ಮಾಡಿ ಅರ್ಥವನ್ನು ಕೊಡ್ತಾರಲ್ಲ ಅದನ್ನ ಬಂದು ಅದಕ್ಕವನ್ನು ಉಪಮಾನವನ್ನು ಕೊಟ್ಟು ಮತ್ತು ಆಚಾರ್ಯ ಹೃದಯದಲ್ಲಿ ಭಗವಂತ ಯಾವಾನು ಇರ್ತಾನ, ಯಾವಾನು ಬಂದು ಕ್ಷೀರ ಸಮುದ್ರದಲ್ಲಿ ಬಂದು ಭಗವಂತ ಇದ್ದಾನ, ಅದೇ ತರ ಆಚಾರ್ಯರ ಮನಸ್ಸಿನಲ್ಲಿ ಆಚಾರ್ಯ ಹೃದಯದಲ್ಲಿ ಭಗವಂತ ಇದ್ದಾನ ಅಂತ ಹೇಳಿ ಈ ಮೂರಕವನ್ನು ಉಪಮಾನವನ್ನು ಕೊಟ್ಟು ಅಂತ ಆಚಾರ್ಯರು ಬಂದು ನಂಗ ಒಂದು ಕಷ್ಟವನ್ನ ಪರಿಹಾರವನ್ನ ಮಾಡಿದ್ದಾರೆ. ಮೇಭೂತಿ ಹೇತು ನನ್ನ ಬಂದು ಒಳ್ಳೆ ದಾರಿಯನ್ನ ಕೊಟ್ಟಿದ್ದಾರೆ, ನಂಗ ಒಂದು ಒಳ್ಳೆ ಪ್ರಸಾದವನ್ನ ಕೊಟ್ಟಿದ್ದಾರೆ, ಅದೇ ತರ ನಿಮ್ಮ ಅನಿಷ್ಟಗಳನ್ನ ಪರಿಹಾರ ಮಾಡಿ ಆ ದುಷ್ಟ ಶಕ್ತಿಯನ್ನ ಪರಿಹಾರ ಮಾಡಿ ಆಚಾರ್ಯ ಬಂದು ನಿಮಗೆ ಅನುಗ್ರಹ ಮಾಡಲಿ ಹಂಗಂತ ಹೇಳಿ ಈ ಮೂರನೇ ಶ್ಲೋಕವನ್ನ ಮಾಡಿದ್ದಾರೆ. ಸೊ ಒಂದಾಯ್ತು, ಎರಡಾಯ್ತು, ಮೂರಾಯ್ತು. ಸೊ ಇದನ್ನಲ್ಲಿ ಒಂದು ಮತ್ತು ಏನು ಪ್ರಶ್ನೆ ಇದೆಯೋ ಅದನ್ನ ಕೇಳ್ಬೋದಾಯ್ತು.
ಒಂದು ಪ್ರಶ್ನೆ ಆಚಾರ್ಯ, ಮಂದ್ಯಂ ಚಂದನಂದ ರುದ್ರ ಧ್ವನಿ ಪ್ರಣಮಯ ನಾಯಕಾದ್ಯ ಹಾದ್ಯ ಅಂತ ಇದು ತ್ರಿವಿಕ್ರಮ ಪಂಡಿತಾರ್ಯ ಉಪಯೋಗಿಸಿದ್ರಲ್ಲ, ಅಲ್ಲಿ ಹೆಸರುಗಳನ್ನ ಹೇಳ್ಬೇಕಾದ್ರೆ ಅದು ಯಾಕೆ ಅವರು ಅಂದ್ರೆ ತಾರತಮ್ಯದಲ್ಲಿ ಯಾಕೆ ಹೇಳಿಲ್ಲ ಅಂತ?
ಇಲ್ಲಿ ಯಾವ ಈ ಆದ್ಯ ಪದವನ್ನು ಕೊಟ್ಟರೋ, ಆದ್ಯ ಅಂದ್ರೆ ಮೊದಲಾದ ಅಂತ ಹೇಳಿಬಿಡ್ತಾರಲ್ಲ, ವಂದ್ಯಂ ಚಂದ್ರ ಇಂದ್ರ ರುದ್ರ ದ್ಯುಮನಿ ಫನಿವಯೋ ಫನಿನಾಯಕ ವಯೋನಾಯಕ ನಾಯಕಾದ್ಯಹಿ ಅಂತ ಹೇಳಿಬಿಡ್ತಾರೆ. ಸೊ ಆದ್ಯ ಪದ ಹೇಳೋ ಅಂದ್ರೆ ಅದಕ್ಕೆ ಒಂದು ಏನು ತಾರತಮ್ಯ ಬೇಕು ಅಂಬಾದು ಏನೋ ನಂಗೇನೋ ಬೇಡ ಅಂಬ ಅಂತ ಕಾಣ ಬೇಡ ಅಂಬೋದಿಲ್ಲ, ಹೇಳಿರಬಹುದು, ಹೇಳಾದ್ರೂ ಅದನ್ನಲ್ಲಿ ತಪ್ಪೇನು ಇಲ್ಲ.
ಅದು ಪದ್ಯಕ್ಕೆ ಅನುಗುಣ ಆಗುವಂತ ಹೇಳಬಹುದು ಅಂತಾನ?
ಅದು ಹಾಗ ಅವ್ರು ಬರೆಯೋದೇ ಇಲ್ಲ, ಅವ್ರು ಹೇಳ್ತಾರಲ್ಲ ನೀವು ಯಾವ ವ್ಯಾಖ್ಯಾನ ನೋಡಿದ್ರು, ಅವ್ರು ಮುಂದೆ ಅವರು ಆಶುಕವಿ, ಅವ್ರು ಬಂದು ಯಾವ್ದನ್ನ ಮುಂದೆ ಈ ಪದ ಇಲ್ಲಿ ಬರಬೇಕು, ಈ ಪದ ಇಲ್ಲಿ ಬರಬೇಕು ಹಂಗಂಬ ಒಂದು ಯೋಚನೆ ಯಾವ್ದು ಮಾಡೋದಿಲ್ಲ ಅವ್ರು. ಹಾಗೆ ಅವ್ರು ಹೇಳ್ತಾ ಹೋಗ್ತಾರೆ, ಅದರಲ್ಲಿ ಬಂದು ಹಾಗೆ ಬಂದು ಒಂದು ವಾಯಸ್ತುತಿ ಆಯ್ತು ಹೊರತಾಗಿ ಈ ಶ್ಲೋಕ ಇಲ್ಲಿ ಹಾಕೋಣ, ಈ ಪದ ಇಲ್ಲಿ ಹಾಕೋಣ, ಈ ಪದ ಇಲ್ಲಿ ಹಾಕೋಣ, ಇದು ಹಾಕಿರಿ ಇಲ್ಲಿ ಚಂದ ಬರ್ತೆ, ಇಲ್ಲಿ ಬಂದ್ರೆ ಈ ಛಂದಸ್ತಿ ಸರಿ ಬರೋದಿಲ್ಲ, ಹಂಗಂದ್ರೆ ಏನು ಚಿಂತನೆ ಮಾಡೋದಿಲ್ಲ ಅವರು. ಸೊ ಅದಕ್ಕೋಸ್ಕರ ಬರೀ ಏನು ಇರಬೇಕು ಅಂಬಾದು ನಂಗೇನು ತೋರಲ್ಲ. ನೀವು ಕರೆಕ್ಟ್ ನನಗೆ ಕೂಡ ತೋರಿತಿ ಎರಡು ಮೂರು ವ್ಯಾಖ್ಯಾನ ನೋಡಾವಲ್ಲ ಏನಪ್ಪ, ಯಾಕೆ ಅವರು ಚಂದ್ರಂದ ಆರಂಭಿಸ್ತಾರೆ, ಚಂದ್ರ ಇಂದ್ರ ರುದ್ರ ಅಂತಾರಲ್ಲ, ಇಲ್ಲ ಅಲ್ಲಿ ಮಧ್ಯ ಚಂದ್ರ ಇಂದ್ರ ದ್ಯುಮನಿ ಅಂದ್ರೆ ಸೂರ್ಯ, ಸೂರ್ಯ ಬಂದು ಮಧ್ಯ ಬಂದು ಬಿಡ್ತಾನೆ. ಸೊ ಅದಕ್ಕೋಸ್ಕರ ಅದೇನು
ಚಂದ್ರ ಆದ್ಮೇಲೆ ಸೂರ್ಯ ಬಂದು ಆಮೇಲೆ ಶೇಷ್ಠಿಯವ್ರ ಕಡೆಗೆ ಹೋಗ್ತಾರೆ, ಆಮೇಲೆ
ಮಧ್ಯ ಬಂದು ದ್ಯುಮನಿ ಬರ್ತಾನ, ಅದನ್ನಿಂದ ನಮಗೆ ಒಂದು ಚಂದ್ರ ಇಂದ್ರ ಕರೆಕ್ಟ್, ಆ ಮೊದಲೇ ಬಂದು ದ್ಯುಮನಿ ಬಂದಿದ್ರೆ ಕರೆಕ್ಟ್ ಆಗಿರೋದು, ಬಟ್ ಇದ್ರೂ ಇಲ್ಲ ದ್ಯುಮನಿ ಅಂದ್ರೆ ಸೂರ್ಯ, ಸೂರ್ಯ ಸೂರ್ಯ ಚಂದ್ರ ಇಬ್ರು ಒಂದೇ,
ಸೂರ್ಯ ಚಂದ್ರ ಒಂದೇ ಒಂದೇ, ಆಮೇಲೆ ಇಂದ್ರ ಆಮೇಲೆ ಮೇಲ್ ಬರುತ್ತೆ,
ಆಮೇಲೆ ಇಂದ್ರ ಆಮೇಲೆ ಬಂದು ಎಲ್ಲ ಬಂದ್ ಬಿಡ್ತಾರೆ,
ಆಮೇಲೆ ರುದ್ರ ಶೇಷ ರುದ್ರ ಒಂದೇ ಲೆವೆಲ್.
ಕರೆಕ್ಟ್, ಯು ಆರ್ ರೈಟ್.
ಪ್ರಶ್ನೆಗಳು ನಿಮ್ಗೆ ಏನಾದ್ರು ಇದ್ರೆ ಆಚಾರ ಕೇಳ್ಬೋದು, ಇದು ಆಪರ್ಚುನಿಟಿ ಈಗ, ಇನ್ನು 15 ನಿಮಿಷ ಟೈಮ್ ಇದೆ.
15 ನಿಮಿಷ ಇದೆಯಾ? ಓಕೆ, ಆಗ ನಾ ಇನ್ನು ಎರಡನೇ ಶ್ಲೋಕ ಇನ್ನು ವಿಸ್ತಾರ ಮಾಡಿರ್ಬೋದು.
ಮೂರು ಶ್ಲೋಕ ಆಗಿದೆ, ಇವಾಗ 9:45 ಇಲ್ಲಿ, ನಿಮ್ಗೆ 11:30
ಅಲ್ಲಿ, ಇನ್ನು 15 ಮಿನಿಟ್ಸ್ ಅಂದ್ರೆ ನಾ ಇನ್ನೂ ಸ್ವಲ್ಪ ವಿಸ್ತಾರ ಮಾಡಿರ್ಬೋದು. ನೀವು ಮೂರು ಹೇಳಿದ್ರಲ್ಲ ತಂದ್ಬಿಟ್ಟು ಎರಡನೇ ಶ್ಲೋಕ ಸ್ವಲ್ಪ ಇದು ಮಾಡಿದೆ, ಬಟ್ ಎರಡನೇ ನಿಜವಾಗಿ ನೋಡಿದ್ರೆ ಅದು ತುಂಬಾ ಕಠಿಣವಾದ ಶ್ಲೋಕ, ಅಟ್ ದ ಸೇಮ್ ಟೈಮ್ ಅಲ್ಲಿ ಬಂದು ತುಂಬಾ ಅರ್ಥಪೂರ್ಣವಾಗಿರ್ತದೆ. ಯಾಕಂದ್ರೆ ವಿದ್ಯುತ್ ವಿದ್ಯುತ್ ಪ್ರಚಂಡ ನಿಜರುಜನಿಕರ ವ್ಯಾಪ್ತ ಲೋಕಾವಕಾಶ, ಲೋಕಾವಕಾಶ ಅಂದ್ರೆ ಇಲ್ಲಿ ಏನಂದ್ರೆ ಇಡೀ ಬ್ರಹ್ಮಾಂಡವನ್ನೇ ಬಂದು ವಾಯುದೇವರು ತುಂಬಿಕೊಂಡಿದ್ದಾರೆ. ಇಲ್ಲಿ ಒಂದು ನಮಗೆ ಒಂದು ಡೌಟ್ ಬರಬಹುದು, ನಾನೇ ಹೇಳ್ತೀನಿ ಅದಕ್ಕೆ. ಅದೇನಂದ್ರೆ ಅದು ಅವರು ಸ್ವರೂಪ ವ್ಯಾಪ್ತಿಯ ಪ್ರಕಾಶ ವ್ಯಾಪ್ತಿಯ ವ್ಯಾಪ್ತಿಯ ಹಂಗಂಬಾದ ಕೂಡ ಒಂದು ಡೌಟ್ ಬರಬಹುದು. ಯಾಕಂದ್ರೆ ಅವರು ಇಡೀ ಬ್ರಹ್ಮಾಂಡವನ್ನೇ ತುಂಬಿಕೊಂಡಿದ್ದಾರೆ ಹಂಗಂದ್ರೆ ಏನರ್ಥ? ಅವರು ಸ್ವರೂಪ ವ್ಯಾಪ್ತಿಯ, ಅದು ಬಂದು ಪ್ರಕಾಶ ವ್ಯಾಪ್ತಿಯ, ಪ್ರಕಾಶ ವ್ಯಾಪ್ತಿಯೇ ಅದು. ಪ್ರಕಾಶ ವ್ಯಾಪ್ತಿ ಅಂದ್ರೆ ಹೇಗತ್ತಂದ್ರೆ ಇಡೀ ಜೀವ ಬಂದು ಒಂದು ಅಣು ಅಷ್ಟೇ, ಅದು ಅದು ಜೀವ ಅಣು ಆದ್ರೂ ನಮಗೆ ಬಂದು ನಮ್ಮ ಜೀವದಲ್ಲಿ ನೋಡಿದ್ರೆ ನಮ್ಮ ಶರೀರದಲ್ಲಿ ನೋಡಿದ್ರೆ ಒಂದು ಜೀವ ಅಂಬದು ಒಂದು ಅಣು, ಅದು ಹೃದಯದಲ್ಲಿ ಇದೆ. ಅಂದ್ರೆ ಕಾಲ್ನ ಮುಳ್ಳು ಚುಚ್ಚಿದ್ರು ನಮ್ ಏನಾಗತ್ತೆ, ಒಂದು ಪೇನ್ ಬರುತ್ತೆ. ಸೊ ಅದು ಬಂದು ಜೀವ ಒಂದು ಅಣುವಾಯು ಒಂದೇ ಕಡೆ ಇದ್ರೂ, ಅದು ಒಂದು ಕಡೆ ಇದ್ರೂ ತುಂಬಾ ಅಣು ಅಂದ್ರೆ ಏನು, ತುಂಬಾ ಅದು ಅಣುಕ್ಕಿಂತ ಚಿಕ್ಕದದು ಇದ್ರೂ ನಮಗೆ ಬಂದು ಕಾಲಿ ಚುಚ್ಚಿದ್ರೆ ನಮಗೆ ಆಗತ್ತೆ, ನಮಗೆ ಪೇನ್ ಬರ್ತದೆ, ನಮಗೆ ಸ್ವಲ್ಪ ನೋವು ಬರ್ತದೆ. ಸೊ ಅದಕ್ಕೆ ಅದು ಜೀವ ವ್ಯಾಪ್ತ ಬಂದು ಇಡೀ ಶರೀರದಲ್ಲೇ ಅದು ವ್ಯಾಪ್ತವಾಗಿದೆ. ಯಾವುದು ಇದು ಅನುವಾಗಿದ್ರು ಅಡಿ ಇಡೀ ಶರೀರದಲ್ಲೇ ನಮ್ಮ ವ್ಯಾಪ್ತಿ ಇದೆ, ಜೀವನ ವ್ಯಾಪ್ತಿ ಇಡೀ ಶರೀರಕ್ಕೆ ಇದೆ. ಅದೇ ತರ ವಾಯುದೇವರು ಬಂದು ಅವರು ಅಣುವೆ, ಅವರು ಜೀವ ಬಂದು ಅನುವಂತೆ ಇರುವಂತ ಜೀವವೇ ಅವರದು, ಬಟ್ ಇದ್ರೂ ಇಡೀ ಬ್ರಹ್ಮಾಂಡದಲ್ಲೇ ವ್ಯಾಪ್ತವಾಗಿರ್ತಾರೆ ಹಂಗಂಬ. ಅದಕ್ಕೆ ಅದಕ್ಕೆ ಇದನ್ನ ಹೇಳಕ್ ಹೋದ್ರೆ ನಿಜ ರುಚಿ ನಿಖರ ವ್ಯಾಪ್ತ, ಅವ್ರು ಒಂದೊಂದಕ್ಕನ ಬಂದು ಹಿನ್ನೆಲೆಯಲ್ಲಿ ಏನೇನೋ ಅರ್ಥಗಳು ಇರುತ್ತೆ. ನೀವು ಸ್ವಲ್ಪ ಇದು ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಅದೆಲ್ಲ ಹೇಳಿಲ್ಲ. ನಿಜ ರುಚಿ ಹಂಗಂತ ಹೇಳಿಬಿಟ್ರೆ ಬರೀ ಅವರು ತನ್ನ ದೇಹದ ಕಾಂತಿಯಿಂದ ಇಡೀ ಬ್ರಹ್ಮಾಂಡವನ್ನೇ ತುಂಬಿರು ಅಂದ್ರೆ ಏನರ್ಥ? ಅವ್ರ ಅಷ್ಟು ದೊಡ್ಡ ಶರೀರವೇನು ಇಲ್ಲ, ಅದು ಏನದು ಸ್ವರೂಪ ವ್ಯಾಪ್ತಿಯೋ ಅಲ್ಲ ಒಂದು ಪ್ರಕಾಶ ವ್ಯಾಪ್ತಿಯೋ ಅಂತಂದ್ರೆ ಅದು ಪ್ರಕಾಶ ವ್ಯಾಪ್ತಿಯೇ. ಪ್ರಕಾಶ ವ್ಯಾಪ್ತಿ ಅಂದ್ರೆ ಜ್ಞಾನದ ಪ್ರಕಾಶ, ಅದು ಜ್ಞಾನದ ಪ್ರಕಾಶ ವ್ಯಾಪ್ತಿ. ಪ್ರಕಾಶ ಅಂದ್ರೆ ಈ ಟಾರ್ಚ್ ಲೈಟ್ ಲೈಟ್ ಎಂಬುದಿಲ್ಲ, ಇದು ಒಂದು ಪ್ರಕಾಶ ಅಂದ್ರೆ ಜ್ಞಾನದ ಪ್ರಕಾಶ, ಜ್ಞಾನದ ಪ್ರಕಾಶ ವ್ಯಾಪ್ತಿ. ಅವರು ಒಂದು ಅನುವಾಗಿದ್ರು ಇಡೀ ಬ್ರಹ್ಮಾಂಡದ ಒಂದು ಜ್ಞಾನ ಅವರಿಗೆ ತುಂಬಿಕೊಂಡಿದೆ, ಯಾವಾಗಲೂ ಇದೆ, ಸದಾ ಸರ್ವಕಾಲ ಇದೆ. ಭಗವಂತನೇ ಇವರು ಏನಪ್ಪ ವ್ಯತ್ಯಾಸ ಅಂದ್ರೆ, ಭಗವಂತನ ಒಂದು ಆಲೋಚನಾ, ಈಗ ವಾಯುದೇವರು ಬಂದು ಅವರು ಆಲೋಚನೆ ಮಾಡಿದ್ರೆ ಆ ಜ್ಞಾನ ಸಿಗುತ್ತೆ. ಓ ಇಡೀ ಬ್ರಹ್ಮಾಂಡದ ಜ್ಞಾನ ಅವರು ಆಲೋಚನೆ ಮಾಡಿದ್ರೆ ಅವರಿಗೆ ವಾಯುದೇವರಿಗೆ ಸಿಗುತ್ತೆ. ಬಟ್ ಭಗವಂತನೇ ಅನಾಲೋಚನೆಯ ಅವ ಭಗವಂತನ ಒಂದು ಯಾವಾನವಂತರ ಜಾಗ್ರತೆ ಇದೆ ಆ ಜ್ಞಾನ ಎಂಬುದು. ಅವರು ಆಲೋಚನೆ ಮಾಡಿ ಅವ್ರು ತಿಳ್ಕೋಬೇಕು ಎಂಬ ಅವಸ್ಥೆ ಇಲ್ಲ ಭಗವಂತನಿಗೆ. ಅದೇ ಭಗವಂತನಿಂದ ವಾಯುದೇವರು ಏನಪ್ಪ ವ್ಯತ್ಯಾಸ ಅಂತ ಇಲ್ಲಿ ಹೇಳಿದ್ರೆ, ಭಗವಂತನಿಗೆ ಬಂದು ಅನಾಲೋಚನೆಯ ಯಾವಾನು ಆ ಜಾಗ್ರತೆ ಇದೆ ಆ ಜ್ಞಾನ. ವಾಯುದೇವರಿಗೆ ಅನಾಲೋಚನೆಯ ಯೋಚನೆ ಮಾಡಿ ಆಲೋಚನೆ ಮಾಡಿದ್ರೆ ಆ ಜ್ಞಾನ ವಾಯುದೇವರಿಗೆ ಸಿಗುತ್ತೆ. ಸೊ ಅವರು ಹೇಳುವಂತಹ ತತ್ವಕ್ಕೆ ಒಂದೊಂದು ಹಿನ್ನೆಲೆಯಲ್ಲಿ ಎಷ್ಟೋ ವಿಷಯಗಳಿದೆ. ಸೊ ಇದೇ ನಿಜ ರುಚಿನಿಕರ ಅಂತಂದ್ರೆ ಬರೀ ವರ್ಣನೆ ಮಾಡ್ಲಿಕ್ಕೋಸ್ಕರ ಮಾತ್ರ ಇಲ್ಲ, ವಾಯುದೇವರ ವರ್ಣನೆ ಮಾತ್ರ ವಾಯುದೇವರನ್ನ ವರ್ಣನೆ ಮಾತ್ರ ಮಾಡ್ಲಿಕ್ಕೆ ಮಾತ್ರ ಈ ಒಂದು ನಿಜ ರುಚಿನ ತಗೊಂಡ್ರು. ನಿಜ ರುಚಿ ಅಂದ್ರೆ ಅವರು ನಿಜವಾದ ಅವರು ಗುಣವನ್ನ ಹೇಳ್ತಾರೆ, ವಾಯುದೇವರ ಗುಣವನ್ನ ಇದನ್ನಲ್ಲಿ ಹೇಳಿಬಿಡ್ತಾರೆ. ಯಾಕಂದ್ರೆ ಆ ಇಡೀ ಬ್ರಹ್ಮಾಂಡದಲ್ಲೇ ಅವರು ವ್ಯಾಪ್ತಿಯಾಗಿ ಇರ್ತಾರೆ. ವ್ಯಾಪ್ತಿಯಾಗಿ ಇದ್ದರೂ ಅವರಿಗೆ ಬಂದು ಆಲೋಚನೆಯ ಆಲೋಚನೆ ಮಾಡಿದ್ರೆ ಅವರು ಆ ಜ್ಞಾನ ಸಿಗತ್ತೆ. ಭಗವಂತನಿಗೆ ಅನಾಲೋಚನೆಯ ಭಗವಂತ ಬಂದು ಅವನು ಯಾವ ಯೋಚನೆಯನ್ನು ಮಾಡೇನೆ ಬೇಡ, ಯಾವಾನು ಅವನ ಆ ಜ್ಞಾನ ಅವನ ಜಾಗೃತವಾಗಿದೆ. ಬಟ್ ವಾಯುದೇವರಿಗೆ ಹಾಗೆ ಇಲ್ಲ, ಹಾಗೂ ಹಾಗೆ ತಗೋಬೇಕು. ಭಗವಂತ ವಾಯುದೇವರು ಇಡೀ ಬ್ರಹ್ಮಾಂಡದಲ್ಲಿ ತುಂಬಿದ್ದಾರೆ. ಅದು ಇಬ್ರೇ, ಒಂದು ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮ ಮತ್ತು ವಾಯುದೇವರು, ಇವರು ಮಾತ್ರನೇ ಇಡೀ ಬ್ರಹ್ಮಾಂಡದಲ್ಲಿ ತುಂಬಿರುವಂತ ಅವರು. ಹಾಂಗಂಬ ಒಂದು ಜ್ಞಾನವನ್ನು ನಮಗೆ ಬರಬೇಕು. ಅದಕ್ಕೋಸ್ಕರ ಅವರು ನಿಜ ರುಚಿ ನಿಖರ ವ್ಯಾಪ್ತ ಲೋಕಾವಕಾಶ ಏನ್ ಸುಂದರವಾಗಿ ಬರುತ್ತಾರೆ ಅಂದ್ರೆ ಅಷ್ಟು ಜನ ಇದೆ. ನಿಜ ರುಚಿ ನಿಖರ ವ್ಯಾಪ್ತ ಲೋಕಾವಕಾಶ ಬಿಭ್ರದ್ ಭೀಮೋ ಭುಜೇಯೋ, ಅದನ್ನ ಒಂದು ಆಗದೆಯನ್ನ ಬಂದು ಅದು ಮಾತ್ರ ಇದು ಬಂದು ಬರೀ ಜ್ಞಾನದ ಪುಂಜ. ಅದು ಅದೇಂದಲ್ಲ ಬೆಳಕಿನ ಪುಂಜ, ಬೆಳಕು ಅಂದ್ರೆ ಜ್ಞಾನ. ಆ ಜ್ಞಾನದ ರೂಪ ಜ್ಞಾನದ ಒಂದು ಧ್ಯಾನವನ್ನ ಮಾಡಬೇಕು. ಅವರ ಕಣ್ಣು ಮುಚ್ಕೊಂಡು ವಾಯುದೇವರನ್ನ ಧ್ಯಾನ ಮಾಡಿದ್ರೆ ಬರೀ ಜ್ಞಾನದ ಒಂದು ಇದು ಅಲ್ಲ ಪುಂಜ. ಆ ಜ್ಞಾನದ ಪುಂಜವನ್ನ ಒಂದು ಧ್ಯಾನವನ್ನ ಬರಬೇಕು ಅಂತ ಹೇಳಿ ಹಿಂಗ್ ಮಾಡ್ತಾರೆ. ನಿಜ ರುಚಿನಿಕರ ವ್ಯಾಪ್ತ ಲೋಕಾವಕಾಶ. ಆಮೇಲೆ ಅದು ನೋಡಿದ್ರೆ ಇನ್ನೊಂದು ಬರ್ತಾರೆ ಅವರಲ್ಲಿ ಇನ್ನೊಂದು ವಿಶೇಷನ ಹೇಳ್ತಾರೆ, ಉದ್ಯುತ್ ವಿದ್ಯುತ್ ಪ್ರಚಂಡ, ಅವರು ಚಲಿಸಿದ್ರೆ ಸಾಕು ಆ ಗದೆಯನ್ನ, ಅದು ಒಂದು ಮಿಂಚಿನಂತೆ ಹೊಳೆಯುವಂತಹದ್ದು. ಅವ್ರು ಏನ್ ಅದನ್ನ ಏನು ಪ್ರಯೋಗ ಮಾಡಾನೇ ಬೇಡ, ಬರೀ ಚಲಿಸಿದ್ರೆ ಸಾಕು. ಉದ್ಯುತ್ ವಿದ್ಯುತ್ ಪ್ರಚಂಡ, ಉದ್ಯುತ್ ಅಂದ್ರೆ ಮೂಡಿ ಬರುವಂತ ಇದು ಅದನ್ನು ಮಿಂಚಿನಂತೆ ಹೊಳೆಯುವಂತ ಆ ಗದೆಯನ್ನ ಕೈಲಿ ಇಟ್ಕೊಂಡಿದ್ರು. ಸೊ ಅದನ್ನು ಒಂದು ಪ್ರಕಾಶದ ಒಂದು ಸಂಕೇತ ಯಾವುದು ಈ ಗದೆ. ಮತ್ತು ಅವರು ಬಂದು ಇಡೀ ವಾಯುದೇವರೇ ಬಂದು ಒಂದು ಬೆಳಕಿನ ಪುಂಜ ಜ್ಞಾನದ ಪುಂಜ ಅಂತಾರೆ. ಅವರು ಗದೆಯನ್ನು ಗದೆಯಲ್ಲಿ ಗದೆ ಇಟ್ಕೊಂಡಿರುವಂತಹ ಗದೆಯನ್ನು ಅಂತಾರ. ಆಮೇಲೆ ಬಂದು ಇನ್ನೊಂದು ಹೇಳ್ತಾರೆ, ಅಭ್ಯುದಿತ ದಿನಕರ ಅಭ್ಯುದಿತ ದಿನಕರ ಅಭಾ ಅಂಗಾದ ಅಂಗದ ಆಡ್ಯ ಪ್ರಕಾಂಡೆ ಹಂಗಂತಾರೆ. ಅಭ್ಯುದಿತ ಅಂದ್ರೆ ಮೂಡಿ ಬರುವಂತ ಸೂರ್ಯನಂತೆ ಹೊಳೆಯುವ ಅಂಗದ, ಅಂಗದ ಅಂದ್ರೆ ವಂಕಿ, ವಂಕಿನ ನಾವು ಇಟ್ಕೊಂಡಿರ್ತೀವಿಲ್ಲ ಕೈನಲ್ಲಿ ವಂಕಿ ಇರ್ತದೆ. ಆ ಗದೆಯನ್ನ ಕೈಲಿ ಇಟ್ಕೊಂಡಿರುವಂತಹ ಗದೆ ಬಂದು ಆ ವಂಕಿ ಒಂದು ಎಂತ ಒಂದು ಹೊಳೆಯುತ್ತದೆ ಅಂದ್ರೆ ಅದು ಒಂದು ಅಂದಲ್ಲ ಇದು ಪಿಂಜರ ರಂಜರ ರಂಜಿತ ಸಾಧ ಹಿಂದೆ ನೋಡಿದೀವಿ. ಆ ಇದು ನಸಕೆಂಪು ಮತ್ತು ಹಳಿದ ಮತ್ತು ಕೆಂಪು ಯಾಕಂದ್ರೆ ಬಂಗಾರ ಅಂಕಿ ಬಲ್ಬ್ ಇದು ಈ ವಂಕಿ ಬಲ್ಬ್ ಬಂದು ಅಂಗದಲ್ಲಿ ಇರುವಂತಹ ವಂಕಿ ಬಂದು ಬಂಗಾರ. ಆ ಬಂಗಾರ ಬಂದು ಯಾವಾಗ ಹೊಳಿತೆ ಎಂತ ಉಳಿಯುತ್ತೆ ಅಂದ್ರೆ ಪಿಂಜರ ರಂಜದ ಸಾಧ ಹಿಂದೆ ಕೂಡ ನೋಡಿದೀವಿ. ಅಂದ್ರೆ ಅದೇ ತರ ಅದು ಒಂದು ಅದು ಬರೀ ಕೆಂಪು ಮತ್ತು ಹಳಿದೆ ಆ ಬಣ್ಣ ಇರುವಂತ ಆ ಬಣ್ಣದಿಂದ ಹೊಳೆಯುವಂತ ಆ ವಂಕಿಯನ್ನ ಬಂದು ಕೈನಲ್ಲಿ ಇದೆ. ಅದು ಒಂದು ಇಡೀ ಸೂರ್ಯ ಬೆಳಕು ಹೇಗಿದೆಯೋ ಅದೇ ತರ ಅವ್ರ ಅಂಕಿತ ಬೆಳಕು ಬಂದು ಹಂಗೆ ಇದೆ ಅಂತಂದ್ರೆ ಅದನ್ನು ಒಂದು ವರ್ಣನೆ ಮಾಡ್ತಾರೆ. ಸೊ ಇಡೀ ಒಂದು ವಾಯುದೇವರ ಮತ್ತು ಬ್ರಹ್ಮ ವಾಯುದೇವರ ಮತ್ತು ಭೀಮನ ಮತ್ತು ಹನುಮಂತನ ವರ್ಣನೆ ಮಾಡವಳ ಇಡೀ ಬಂದು ಒಂದು ಬೆಳಕಿನ ಪುಂಜ ಎಂಬ ಒಂದು ಧ್ಯಾನದಲ್ಲಿ ಒಂದು ಸ್ಮರಣೆಯಲ್ಲಿ ಬಂದು ಅವರು ಭೀಮಸೇನ ದೇವರನ್ನ ಹೇಳ್ತಾರೆ. ಆಮೇಲೆ ಬಂದು ವೀರ್ಯೋಧಾರಿ ಅಂಗದ ಅಗ್ರಿ ಅಂತಂತಾರೆ. ಅದು ಒಂದು ಎಂತ ಆಗದೆ ಅಂತಂದ್ರೆ ಅಂದ್ರೆ ಯಾರನ್ನ ಎತ್ತಲಕ್ಕಾಗಲ್ಲ, ಎತ್ತಲಕ್ಕಾಗುದು. ಯಾಕಂದ್ರೆ ಅವೊಂದು ಯಾರು ಸಾಮರ್ಥ್ಯ ಇದೆಯೋ ವಿಶೇಷವಾದ ಸಾಮರ್ಥ್ಯ ಯಾರು ಇದೆಯೋ ಅವರು ಮಾತ್ರನೇ ಆ ಗದೆಯನ್ನ ಬಂದು ಪ್ರಯೋಗ ಮಾಡ್ಲಕ್ಕ ಬಲ್ಲರು. ಸೊ ಸಾಧಾರಣವಾಗಿ ಹೋಗಿ ಕೇಳಿ ನೋಡಿಬಿಟ್ರೆ ಅದನ್ನ ಗದೆಯನ್ನ ತಗೊಂಡು ಏನು ಪ್ರಯೋಗ ಮಾಡ್ಲಕ್ಕಾಗುದು. ಅಂತ ಗದೆಯನ್ನ ಬಂದು ಕೈನಲ್ಲಿ ಇಟ್ಕೊಂಡಿದ್ರು ಹಂಗಂತಾರೆ. ಸೊ ಆಮೇಲೆ ಬಂದು ಅಂತ ವೀರ್ಯೋಧಾರ್ಯಾಂ ಗದಾಗ್ರ್ಯಾಂ ಅಯಮೇಲೆ ಸುಮತಿಂ ವಾಯುದೇವೋ ವಿದದ್ಯಾತ್, ಅಂತ ವಾಯುದೇವರು ನಮಗೆ ಬಂದು ಜ್ಞಾನವನ್ನ ಕೊಡಲಿ. ಸುಮತಿ ಸುಮತಿ ಅಂದ್ರೆ ಉಳ್ಳ ಜ್ಞಾನವನ್ನ ಕೊಡಲಿ. ಅದು ಎಂತ ಜ್ಞಾನ ವಾಯುದೇವ ವಿದದ್ಯಾತ್, ವಾಯುದೇವ ಅಂತ ಹೇಳಿಬಿಡ್ತಾರೆ. ಎಲ್ಲ ಹೇಳಿ ಕೊನೆಯಲ್ಲಿ ವಾಯುದೇವರು ಜ್ಞಾನವನ್ನ ಕೊಡಲಿ. ಹಂಗಂದ್ರೆ ವಾಯುದೇವ ಅಂದ್ರೆ ಏನು? ವಾಯು ವಾ ಅಂದ್ರೆ ಒಂದು ವ್ಯಾ ಜ್ಞಾನ ಮುಚ್ಚತೆ. ನಾವಂದ್ರೆ ಓಂ ಭೂರ್ಭವ ಸ್ವಹ ವಹ ವಹ ಜ್ಞಾನ ಮುಚ್ಚತೆ. ವಹ ಅಂದ್ರೆ ಜ್ಞಾನ, ಜ್ಞಾನ ಮತ್ತು ಆಯುಸು, ಆಯುಳು ಆಯು ಆಯು ಅಂದ್ರೆ ವಾ ಪ್ಲಸ್ ಆಯು, ಆಯು ಅಂದ್ರೆ ಆಯುಸು, ಒಳ್ಳೆ ಜ್ಞಾನ ತುಂಬಿದ ಆಯುಸು ಅದನ್ನ ಕೊಳ್ಳಿ. ವಾಯುದೇವರು ಎಂಬುದು ಸುಮ್ಮ ನಾವೇನೋ ವಾಯುದೇವರು ವಾಯುದೇವರು ಹೇಳ್ತಾ ಇರ್ತೇವೆ. ವಾಯುದೇವರು ಯಾರಂದ್ರೆ ಜ್ಞಾನವನ್ನ ಆಯುಸು, ಜ್ಞಾನವನ್ನ ಕೊಟ್ಟು ಪೂರ್ಣ ಆಯುಧವನ್ನು ಕೊಡುವಂತ ವಾಯುದೇವರು, ಜ್ಞಾನಪೂರ್ವಕವಾದ ಆಯುಧನ ಕೊಡತಕ್ಕಂತವರು ವಾಯುದೇವರು. ಸೊ ಅಂತ ವಾಯುದೇವರು ಸುಮತಿನ್, ಅದಕ್ಕೆ ಅಂತಾರೆ ಅವರ ಹತ್ರ ಹೋಗಿ ಜ್ಞಾನ ಕೇಳಬೇಕು. ಆ ಅಂತ ವಾಯುದೇವರು ಬಂದು ನಮಗೆ ಜ್ಞಾನವನ್ನ ಕೊಡಲಿ. ಸುಮತಿ, ಸುಮತಿ ಅಂದ್ರೆ ಜ್ಞಾನವನ್ನ ಕೊಡಲಿ. ಅಧ್ಯಾತ್ಮ ಜ್ಞಾನ ನೇತ ಅಂತಾರೆ. ಅದು ಅಧ್ಯಾತ್ಮ ಜ್ಞಾನ ಎಂಬುದು ಆಚಾರ್ಯ ಮಾತ್ರೆಯೇ ಅದು ಹೊಂದಿಕೆ, ಅದೇ ಹೇಳಿದಲ್ಲ ಈ ನಾಲ್ಕು ಜ್ಞಾನಗಳು. ಆ ನಾಲ್ಕು ಜ್ಞಾನವನ್ನು ಯಾಕೆ ಇದೆ? ಒಂದು ಶರೀರ ಜ್ಞಾನ, ಮನೋಜ್ಞಾನ, ಮನೋವಿಜ್ಞಾನ, ಜೀವ ವಿಜ್ಞಾನ, ಈಶ್ವರ ವಿಜ್ಞಾನ, ಇದು ಮೂರು ಇರಬೇಕು. ಯಾಕಂದ್ರೆ ಶರೀರ ವಿಜ್ಞಾನ ಅಂದ್ರೆ ಪಂಚಕೋಶಗಳು ಮಚ್ಚುವಂತ ಏನೆಂದು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಇದಷ್ಟು ಶರೀರಕ್ಕೆ ಸಂಬಂಧಪಟ್ಟದ್ದು. ಇದು ಯಾರು ಇದಮಿತ್ತಂತ ಹೇಳಿದ್ರು? ಆಚಾರ ಒಬ್ಬರೇ. ಅವರು ಅನೇಕ ಗ್ರಂಥಗಳನ್ನು ನೋಡಿದ್ರೆ ಅದರ ಉಲ್ಲೇಖವನ್ನ ಹೇಳಿಬಿಡ್ತಾರೆ. ಏನಪ್ಪ ಶರೀರ ಅಂದ್ರೆ ಅನ್ನಮಯ ಕೋಶ ಅಂದ್ರೆ ಏನು, ಪ್ರಾಣಮಯ ಕೋಶ ಅಂದ್ರೆ ಏನು, ಮನೋಮಯ ಕೋಶ ಅಂದ್ರೆ ಏನು, ವಿಜ್ಞಾನಮಯ ಕೋಶ ಅಂದ್ರೆ ಏನು ಅಂತ ಹೇಳಿ ಇದು ನಮ್ಮದು ಭಾಗವತದಲ್ಲಿ ಬರ್ತದೆ. ಆನಂದ ಆನಂದ ಮಹಿಮಾವಧಾನೇ ಸರ್ವಾತ್ಮಕೇ ಬ್ರಹ್ಮನಿವಾಸುದೇವಿ, ಇದು ಎಲ್ಲವನ್ನ ಬಂದು ಮೀರಿ ಇದರ ಒಂದು ಉಪಾಸನೆಯನ್ನ ಮಾಡಿ ಕೊನೆಯಲ್ಲಿ ಆನಂದಮಯನಾದ ಭಗವಂತನ ಹೋಗಿ ಒಂದು ಸೇರರಿ ಹಂಗದ ಹೇಳಿಬಿಡ್ತಾರೆ. ಕೊನೆಯಲ್ಲಿ ಎರಡನೇ ಅಧ್ಯಾಯದಲ್ಲಿ ಬರುತ್ತೆ, ತುಂಬಾ ಸುಂದರವಾದ ಶ್ಲೋಕ. ಅದನ್ನೇ ಇಲ್ಲಿ ಒಂದು ಶರೀರ ಜ್ಞಾನ, ಅದನ್ನೇ ಶರೀರ ವಿಜ್ಞಾನ ಅಂತೀವಿ. ಆಮೇಲೆ ಮನೋವಿಜ್ಞಾನ, ಚಿತ್ತ ಚೇತನ, ಇದು ಮನಸ್ಸು. ಮನಸ್ಸು ಅಂದ್ರೆ ಏನು? ಒಂದು ಅಹಂಕಾರ ಮತ್ತು ಮನಸ್ಸು, ಮನಸ್ಸು ಅಹಂಕಾರ ಇದೆಲ್ಲ ಸೇರಿದ್ದು ಅದು ಮನೋವಿಜ್ಞಾನ. ಆಮೇಲೆ ಜೀವ ವಿಜ್ಞಾನ, ಇದು ಕಣ್ಣಿಂದ ನೋಡ್ತೀವಿ, ಕೈಯಿಂದ ಕೇಳೋದು, ಕೈಯಿಂದ ಕೆಲಸ ಮಾಡ್ತೀವಿ, ಆಮೇಲೆ ಬಂದು ನಮ್ಮ ಒಂದೊಂದು ಮಾಡ್ತೀವಿ ಕಣ್ಣಿಂದ ಎಲ್ಲ ಒಂದು ಇದ್ರೆ ನಾವು ಶ್ವಾಸ ಮಾಡಿ ಜೀವ ಇದೆಲ್ಲ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ಮಾಡಬೇಕು ಅಂದ್ರೆ ಯಾವುದೋ ಒಂದು ಮತ್ತು ಇದೇ ತತ್ವ, ಆ ಜೀವವನ್ನ ತಲೆಕುಂಬಾದೇ ಜೀವ ವಿಜ್ಞಾನ. ಸೊ ಕಣ್ಣಿಂದ ಮಾಡ್ತೀವಿ ಅಂದ್ರೆ ಕಣ್ಣು ನಮ್ಮ ಅಧೀನ ಅಲ್ಲ, ಬೇರೆ ಯಾರೋ ಅಧೀನದಲ್ಲಿದೆ. ಸೊ ನಮ್ಮ ಶರೀರದಿಂದ ಶರೀರದ ಕೆಲಸ ಮಾಡ್ತೀವಿ, ಶರೀರ ಬೇರೆ ಒಂದು ಅಧೀನದಲ್ಲಿದೆ. ನಾವು ಶರೀರ ಮಾಡಿದ್ರು ನಮ್ಮ ಮನಸ್ಸು, ಮನಸ್ಸು ನಮ್ಮ ಅಧೀನವೇ ಇಲ್ಲ, ನಾವು ಹೇಳೋದೇ ಮನಸ್ಸು ಕೇಳೋದಿಲ್ಲ. ಅದು ನಾವು ಅದಕ್ಕೆ ತೋಚಿದಂಗೆ ಮಾಡುತ್ತೆ, ನಾವೇನು ಹೇಳಿದ್ರು ಅದಕ್ಕೆ ತೋಚಿದಂಗೆ ಮಾಡುತ್ತೆ. ಸೊ ಅದಕ್ಕೆ ಅದಕ್ಕೆ ಮುಂದೆ ಆ ಜೀವ ವಿಜ್ಞಾನ ಇದೆಲ್ಲ ಬಂದು ಇದಕ್ಕೆ ಹಿಂದೆ ಒಂದು ಜೀವಾತಿದ್ದಾನ, ಅದನ್ನ ಕುರಿತು ನಾವು ಆಲೋಚನೆ ಮಾಡಿ ತಿಳ್ಕೊಳ್ಳಾದೆ ಜೀವ ವಿಜ್ಞಾನ. ಆಮೇಲೆ ಈಶ್ವರ ವಿಜ್ಞಾನ. ಸೊ ಇದನ್ನೆಲ್ಲ ಬಂದು ಸೃಷ್ಟಿ ಮಾಡಿ ಈ ಜೀವವನ್ನ ಸೃಷ್ಟಿ ಮಾಡಿ ನಮ್ಮನ್ನ ಮುಂದೆ ನಡೆಸುವಂತ ಭಗವಂತನೇ, ಭಗವಂತನ ಕುರಿತು ತಿಳಿಬೇಕಾದ್ರೆ ಜೀವ ವಿಜ್ಞಾನ. ಸೊ ಇದು ಅಷ್ಟು ಇದಮಿತ್ತಂತ ಹೇಳಿ ಹಂತ ಹಂತದಲ್ಲಿ ಒಂದು ತನ್ನ ಗ್ರಂಥದಲ್ಲಿ ಹೇಳಿ ನಮಗೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅಂದ್ರೆ ಅಧ್ಯಾತ್ಮ ಜ್ಞಾನ ಅಂತಂದ್ರೆ ಭಗವಂತ ಆಚಾರ್ಯ ಮಾತ್ರನೇ ಅದು ಅನ್ವಯವಾಗುವಂತ ಪದ, ಬೇರೆ ಯಾವ ಆಚಾರ್ಯನೂ ಅದು ಅನ್ವಯ ಆಗುದು. ಯಾಕಂದ್ರೆ ಕೆಲವರು ಜೀವದಲ್ಲೇ ನಿಂತುಬಿಟ್ರು, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ ಅದಕ್ಕೆ ಮುಂದೆ ಹೋಗವೇ ಇಲ್ಲ. ಆಚಾರ್ಯರು ಮಾತ್ರ ಹೇಳ್ತಾರೆ ಚೇತನ ಅಂದ್ರೆ ಏನು ಅಂತ ಹೇಳ್ತಾರೆ. ಚೇತನ ಅಂದ್ರೆ ಏನು, ಚಿತ್ತ ಚೇತನ ಅಂದ್ರೆ ಚೇತನ ಅಂದ್ರೆ ಏನು ಎಂಬುದು ಆಚಾರ್ಯರು ಮಾತ್ರ ಹೇಳ್ತಾರೆ. ಯಾಕಂದ್ರೆ ಅವರು ಅಹಂ ಬ್ರಹ್ಮಾಸ್ಮಿ ಆದ ಮೇಲೆ ಅದಕ್ಕೆ ಮೇಲೆ ಅವ್ರಿಗೆ ಏನು ಇಲ್ಲ, ಅಷ್ಟೇ ನಿಂತೋಯ್ತು ಅವರು. ಸೊ ಅದಕ್ಕೋಸ್ಕರ ಇದೆಲ್ಲ ಬಂದು ಕೊಡುವಂತಹದ್ದೇ ಇದು ಈ ವಿಶೇಷ ಜ್ಞಾನವನ್ನು ಕೊಡುವಂತಹದ್ದೇ ಅಧ್ಯಾತ್ಮ ಜ್ಞಾನ, ಅಧ್ಯಾತ್ಮ ಜ್ಞಾನ. ಸೊ ಈ ಅಧ್ಯಾತ್ಮ ಜ್ಞಾನ ಎಂಬುದನ್ನ ಆಚಾರ ಕೊಡ್ತಾರೆ. ಅವ್ರು ನಾಯಕರಾಗಿ ಕೂತಿದ್ದಾರೆ, ಕೊಡ್ತಾರ ಎಂಬುದಿಲ್ಲ, ಅಧ್ಯಾತ್ಮ ಜ್ಞಾನ ನಾಯಕರಾಗಿ ಕೂತಿದ್ದಾರೆ. ಅಂತ ಅಧ್ಯಾತ್ಮ ಜ್ಞಾನ ನಾಯಕರಾಗಿರುವಂತಹ ಆಚಾರರು ನಮಗೆ ಒಳ್ಳೆ ಸುಮತಿಯನ್ನು ಕೊಡಲಿ. ಸುಮತಿ ಅಂದ್ರೆ ಒಳ್ಳೆ ಜ್ಞಾನವನ್ನ ಕೊಡಲಿ. ಯತಿವರ ಮಹಿತ, ಯತಿಶ್ರೇಷ್ಠರಾಗಿರುವಂತಹ ಮಹಿತ, ಮಹಿತರು ಅಂದ್ರೆ ಮೆರೆಯುವಂತ, ಯತಿಶ್ರೇಷ್ಠರು ಎಂದು ಮರೆಯುವಂತ, ಎಲ್ಲಾ ಯತಿಗಳಿಂದ ಶ್ರೇಷ್ಠ ಯತಿಗಳು ಅಂತ ಹೇಳುವಂತ ಈ ಆಚಾರರು ನಮಗೆ ಬಂದು ಒಳ್ಳೆ ಸುಮತಿ ಜ್ಞಾನವನ್ನ ಕೊಡಲಿ. ಮತ್ತು ಭೂಮಿ ಭೂಷಾಮಲಿಮೆ, ಈ ಭೂಮಿಯ ಮಾಣಿಕವಾಗಿರುವಂತ, ಯಾಕಂದ್ರೆ ಕೆಲವರು ಬಂದು ಭೂಮಿಯ ಭಾರವಾಗಿ ಬರ್ತಾರೆ, ಮತ್ತೆ ಆಚಾರ್ಯರು ಬಂದು ಈ ಭಾರವಾಗಿ ಬಂದಿಲ್ಲ, ಆಚಾರ್ಯರು ಬಂದು ಜ್ಞಾನವನ್ನ ಕೊಡ್ಲಕ್ಕೋಸ್ಕರ ಬಂದ್ರು. ಯಾಕಂದ್ರೆ ಹಿಂದೆ ಹೇಳಿದಾರಲ್ಲ ಅತ್ಯ ಆವಿಷ್ಕರ್ತು ಕಾಮ, ಯಾಕೆ ಆವಿಷ್ಕಾರ ಮಾಡಿದ್ರು ಅಂದ್ರೆ ಜ್ಞಾನ ಮಾರ್ಗವನ್ನ ನಮಗೆ ಕೊಡಲಿಕ್ಕೆ ಅವರು ಆವಿಷ್ಕಾರ ಮಾಡಿದ್ರು. ಅದಕ್ಕೋಸ್ಕರ ಅಂತ ಆವಿಷ್ಕಾರ ಜ್ಞಾನ ಮಾರ್ಗವನ್ನ ಕೊಡುವಂತ ಆಚಾರ್ಯರು ಈ ಭೂಮಿಯ ನಡೆದಾಡುವ ಮಾಣಿಕ್ಯ ಅಂತ ಹೇಳ್ತಾರೆ. ಅಂತ ಭೂಮಿ ಭೂಷಾ ಮನೆರ್ಮೆ ಅಂತ ಆಚಾರ್ಯರು ನಮಗೆ ಸುಮತಿಯನ್ನ ಕೊಡಲಿ ಅಂತ ಹೇಳಿ ಎರಡನೇ ಶ್ಲೋಕದಲ್ಲಿ ಇರುವಂತ ಇನ್ನು ವಿಸ್ತಾರವಾದ ಒಂದು ಇದು. ಅದಕ್ಕಂತಲ್ಲ ಒಂದೊಂದು ಪದವನ್ನು ತಗೊಂಡ್ ಬಂದ್ಬಿಟ್ರೆ ಹಿಂದೆ ಬಂದು ಹಿಂದೆ ಬರ್ತದೆ ಅಂತಾನೆ. ಪ್ರಾಜ್ಞಾತ್ಮ ಜ್ಞಾನ ಅಂತ ಬರ್ತದೆ ಅಂದ್ರೆ ನೋಡು, ಪ್ರಾಜ್ಞಾತ್ಮ ಜ್ಞಾನ ಅಂತಂದ್ರೆ ಅದು ನಿಜವೋ ಅಂತ ನಾವು ಬರೀ 1 ಅವರ್ 1.5 ಅವರ್ಸ್ ಅದನ್ನ ಕುರಿತೇ ಡಿಸ್ಕಸ್ ಮಾಡಬಹುದು. ಅಷ್ಟು ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಇದನ್ನ ಮುಗಿಸಿದ್ದೀನಿ. ಇದರಲ್ಲಿ ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ, ನಾನು ಅದನ್ನ ಹೇಳ್ತೀನಿ. ಹಲೋ ಹಲೋ
ಹೇಳಿ ಆಚಾರ್ಯ.
ನಾನು ಹೇಳಿದ್ದು ಆಯ್ತಾ, ಎರಡನೇದು ಇನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಿದೆ.
ಇನ್ನೊಂದು ಪ್ರಶ್ನೆ ಆಚಾರ್ಯ, ಬ್ರಹ್ಮ ವಾಯು ಜಗತ್ತಿನ ಆವರ್ತನ ಜೊತೆ ಎಲ್ಲ ರುಜಿತೇತಿಗೂ ಅಂತ ತಗೋಬೇಕಲ್ವಾ? ಬ್ರಹ್ಮ ವಾಯು ಜೊತೆಗೆ ಎಲ್ಲ ರುಜಿತೇತಗಳು ಇದಾರೆ ಅಂತ ತಗೋಬೇಕಲ್ವಾ? ಬರೀ ಬ್ರಹ್ಮ ವಾಯು ತಗೋಬಾರ್ದು ಅಂತಲ್ವ? ಜಗತ್ತಿನ ಆವರ್ತ
ಎಲ್ಲಿ ಅಂತೀರಿ ಹೇಳ್ರಿ? ಆ ಪದನ ಹೋದ್ರಿ ಎಲ್ಲಿ ಇದೆ?
ಇದು ಇದು ವಿದ್ಯುತ್ ವಿದ್ಯುತ್ ಪ್ರಚಂಡ ಅಂತ ಇದು ಈ ಇಡೀ ಜಗತ್ತನ್ನು ಆವರಿಸಿದ್ದಾರೆ ಅಂತ ಹೇಳಿದ್ರಲ್ಲ ನೀವು, ಬ್ರಹ್ಮವಾಯು
ಇಲ್ಲ ಇಲ್ಲ, ಇದು ಪೂರ್ಣ ಪ್ರಮಾಣದಲ್ಲಿ ಇವರಿಬ್ರಿ ಉಂಟು ಅಂತ ಇದೀನಿ. ಎಲ್ಲಾರಿ ಉಂಟು ಇಲ್ಲ ಅಂತ ಹೇಳಕ್ ಬರಲ್ಲ, ಬಟ್ ಪೂರ್ಣ ಪ್ರಮಾಣದಲ್ಲಿ ವಾಯುದೇವರು ಮತ್ತು ಬ್ರಹ್ಮದೇವರಿಯ ಮಾತ್ರ ಅವ್ರು ಬಂದು ಇಡೀ ಬ್ರಹ್ಮಾಂಡದಲ್ಲಿ ಬಂದು ಏನು ಪ್ರಕಾಶ ವ್ಯಾಪ್ತಿಯ ಇದ್ದಾರಂಭ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಇದರ ದೇವತೆಗಳು ಉಂಟು ಇಲ್ಲ ಅಂತ ಹೇಳ, ಬಟ್ ಪೂರ್ಣ
ರುಚಿ ದೇವತೆಗಳಿಗೂ ಸೇರ್ಕೋತಾರೆ ಅಂತ ಅಲ್ವಾ ಅಂತ ಹೇಳಿದ್ದು.
ಈ ಬ್ರಹ್ಮವಾಯಿತು ತಗೊಂಡ್ರೆ ಎಲ್ಲರನ್ನು ತಗೋಬಹುದಾಯ್ತು. ಯು ಆರ್ ರೈಟ್, ತಗೋಬಹುದಾಯ್ತು.
ಅದೇ ಎಲ್ಲ ರುಚಿ ದೇವತೆಗಳು ಬರ್ತಾರೆ ಅಂತ
ತಗೋಬಹುದು ತಗೋದು ತಗೋಬಹುದಾಯ್ತು. ಅಂದೇನ್ ತಪ್ಪಲ್ಲ. ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭುಮ್ನೇ ಸುಕೃತಾನಿ ತಾವತ್ ಕರಿಷ್ಯಮಾನಾನಿ ತದಸ್ಯ ಪೂಜಾಂ ಸಂಕಲ್ಪಯಾಮ ಶಶಿಸುಪ್ತ ಭುಕ್ತಿ ಕೃಷ್ಣಾರ್ಪಣಮಸ್ತು.